भक्तानाम् अस्माकं नृहरे हरे तदासु कार्यं कार्यज्ञ प्रलयर्क आयितप्रभ हरिकथामृतसार गुरुगळ करुणदिन्द पणितु पेळुवे परम भगवत् भक्तरिदन ಆದರದಿ ಕೇಳುವುದು. ಇವತ್ತು ಶಿಂಶುಮಾರ ರೂಪ ಬಗ್ಗೆ ಕೆಲವು ಚಿಂತನೆಗಳು. ಫಸ್ಟ್ ಒಂದು ದೇವರನ್ನ ನಾವು ನಮಸ್ಕಾರ ಮಾಡಬೇಕು, ಒಂದು ಪ್ರತ್ಯೇಕ ರೂಪವನ್ನು ತಕ್ಕೊಂಡು ನಮಸ್ಕಾರ ಮಾಡಬೇಕು ಅಂದ್ರೆ ಅವನು ಯಾರು ಅಂತ ತಿಳ್ಕೋಬೇಕು, ಈ ಉಲ್ಲೇಖ ಎಲ್ಲಿ ಬಂದಿದೆ ಅಂತ ತಿಳ್ಕೋಬೇಕು, ಅವನನ್ನು ಹೇಗೆ ಚಿಂತನೆ ಮಾಡಬೇಕು, ಅವನ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು, ಅವನ ಗುಣವನ್ನು ಹೇಗೆ ಚಿಂತನೆ ಮಾಡಬೇಕು, ಅವನ ಕ್ರಿಯೆಯನ್ನು ರೂಪ ಗುಣ ಕ್ರಿಯೆ ಚಿಂತನೆ ಹೇಗಿರಬೇಕು, ಯಾಕೆ ಮಾಡಬೇಕು. ಬಿಕಾಸ್ ದೇವರನ್ನ ನಾರಾಯಣ ರಕ್ಷಣೆ ಮಾಡು ಅಂದ್ರೆ ಮಾಡಲ್ಲವಾ ಅಂತನೂ ಕ್ವಶನ್ ಬರುತ್ತೆ. ಯಾಕೆ ಈ ಪರ್ಟಿಕ್ಯುಲರ್ ರೂಪವನ್ನ ಚಿಂತನೆ ಮಾಡಬೇಕು, ಇಷ್ಟು ಪ್ರಶ್ನೆಗಳಿರುತ್ತೆ. ಸೊ ಫಸ್ಟ್ ಈ ಶಿಂಶುಮಾರ ರೂಪ, ಈ ಶಿಂಶುಮಾರ ರೂಪ ಅಂತ ಹೇಳುವಾಗ ಇದು ಏನು ಶಿಂಶು ಅಂದ್ರೆ ಇದಕ್ಕೆ ಏನರ್ಥ ಅಂದ್ರೆ ಶಿಂಶುಮಾರ ಇದು ಎರಡು ವಿಧದಿಂದ ಹೇಳ್ತಾರೆ. ಶಿಂಶು ಅಂದ್ರೆ ವಿಷ, ಶಿಂಶು ಅಂದ್ರೆ ವಿಷ, ಮಾರ ಅಂದ್ರೆ ಅದನ್ನ ಸಂಹಾರ ಮಾಡೋದು. ಸೊ ವಿಷವನ್ನ ಸಂಹಾರ ಮಾಡೋದು, ವಿಷವನ್ನ ತೆಗೆಯೋದು ಶಿಂಶು ಮಾರ. ಏನು ವಿಷ ಅಂದ್ರೆ ಈ ಸಂಸಾರ ಅಂಬೋ ವಿಷವನ್ನ ತೆಗೆಯೋದು, ಅಥವಾ ನಮ್ಮ ಇಡೀ ಜೀವನದಲ್ಲಿ ಬರುವಂತ ಏನೇನು ವಿಷಯಗಳು, ವಿಷ ಎರಡು ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಈ ವಿಷಯಗಳು ನಮಗೆ ವಿಷದಂತೆ ಇರುವುದು, ಯಾಕೆಂದ್ರೆ ಅದು ಮೋಕ್ಷಕ್ಕೆ ಅಡ್ಡಿಯಾಗಿರುತ್ತೆ. ಸೊ ಆ ವಿಷಯದಲ್ಲಿ ಇರುವಂತ ಆ ವಿಷವನ್ನು ಅದು ತೆಗೆಯುತ್ತೆ. ಸೊ ಶಿಂಶು ಮಾರ ಅಂತ ಅದು ಒಂದು. ಇನ್ನೊಂದು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಶು ಶ ಶಿಂಶು ಎಂಬುದಕ್ಕೆ ಶ ಇ ಶು ಮಾರ ಅಂತ ಹೇಳ್ತಾರೆ. ಶ ಅಂದ್ರೆ ಸುಖ, ಸುಖ ಸುಖ ಅಂತ ಹೇಳ, ಸುಖ ಆನಂದ. ಇ ಅಂದ್ರೆ ಜ್ಞಾನ, ಅಂದ್ರೆ ಏನಾಗುತ್ತೆ ಜ್ಞಾನ ಆನಂದ, ಜ್ಞಾನಾನಂದ ಅದಕ್ಕೆ ಧಾಡ್ಯ ಕೊಡ್ಲಕ್ಕೆ ಅದು ಅನುನಾಸಿಕ ಬರುತ್ತಂತ, ಶಿಂಶು ಅಂತ ಬರುತ್ತಂತದ್ದು. ಅದು ಶಿಂಶು ಅಂದ್ರೆ ಆ ಒಂದು ಜ್ಞಾನ ಆನಂದದ ಆಕಾರ ಮೂರ್ತಿ. ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಹಿಮ್, ಅದೇ ಆಕಾರ ಸ್ವರೂಪಭೂತವಾಗಿ ಇರುವವನು ಶಿಂಶು. ಅವನು ಮಾರ, ಏನನ್ನ ಮಾರ ಮಾಡ್ತಾರ, ಮಾರ ಅಂದ್ರೆ ನಾಶ ಮಾಡ್ತಾನೆ. ಯಾವುದನ್ನ ನಾಶ ಮಾಡ್ತಾನಂದ್ರೆ ನಮ್ಮ ಪಾಪ, ನಮ್ಮ ದುರಿತಗಳನ್ನ ನಾಶ ಮಾಡ್ತಾನಂತ, ಅದಕ್ಕೆ ಶಿಂಶು ಮಾರ ಅಂತ. ಇದಕ್ಕೆ ನಮಗೆ ಪ್ರಮಾಣ ಎಲ್ಲಿ ಇದೆ ಅಂದ್ರೆ ಸ್ವಯಂ ನಮ್ಮ ಆಚಾರ್ಯರೇ ಇದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಪಂಚಮಸ್ಕಂದದಲ್ಲಿ ಪಂಚಮಸ್ಕಂದ 23 ಅಧ್ಯಾಯದಲ್ಲಿ 31st ಶ್ಲೋಕದಲ್ಲಿ ತಾತ್ಪರ್ಯ ಬರೆಯುವಾಗ ಅವರು ಆಚಾರ್ಯರು ಏನ್ ಮಾಡ್ತಾರಂದ್ರೆ ಬ್ರಹ್ಮಾಂಡ ಪುರಾಣವನ್ನ ಕೊಟ್ಟಿದ್ದಾರೆ. ಏನದು ಹೇಳತ್ತಂದ್ರೆ ಜ್ಞಾನ ಆನಂದಾತ್ಮಕ ವಿಷ್ಣು ಶಿಂಶುಮಾರ ವಪುಷ್ಯತ ಅಂತ. ಅವನು ಬಂದು ಜ್ಞಾನ ಶಿಂಶುಮಾರ ಅಂಬೋದು ಚೇಳಿನ ರೂಪ ಅಂತ ಹೇಳ್ತಾ, ಚೇಳಿನಂತೆ ಆಕಾರ ಆಗಿರತ್ತಂತೆ. ಭಗವಂತ ಚೇಳಲ್ಲ, ಆಕಾರ ದಟ್ ಯು ಕ್ಯಾನ್ ವಿಶ್ವಲೈಸ್, ಆ ಕಾನ್ಸ್ಟಲೇಷನ್ ಅದು ವಿಶ್ವಲೈಸ್ ಮಾಡೋದು ಒಂದು ಇದು ಚೇಳದಂತೆ ಇರತ್ತಂತ. ಸೊ ಅದು ಬಂದು ಆಕ್ಚುಲಿ ನಾವು ಚೇಳು ಅಂತ ನೋಡಬಾರ್ದು, ಅದು ಜ್ಞಾನಾನಂದ ರೂಪಿಯಾಗಿದ್ದಾನೆ. ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ, ಇನ್ನೊಂದು ಏನ್ ಸಮಾಚಾರ ಹೇಳ್ತಾರಂದ್ರೆ, ನಾವು ಹೇಳಿದ್ವಿ ಭಗವಂತ ಹೇಗಿದ್ದಾನೆ, ಚೇಳಿನ ರೂಪದಲ್ಲಿ ಇದ್ದಾನೆ. ಅವನಿಗೇನು ಜ್ಞಾನಾನಂದಮಯ ಅಂದ್ರೆ ಏನು ಅಂದ್ರೆ ಆ ಒಂದು ಶಿಂಶುಮಾರ ರೂಪ ಅಂಬೋದು ಅದು ವಾಸುದೇವ ಮೂರ್ತಿಯಿಂದ ಆದದ್ದು, ಚಿಕ್ಕ ಚಿಕ್ಕ ವಾಸುದೇವ ಮೂರ್ತಿಗಳೆಲ್ಲ ಸೇರಿ ಬಂದದ್ದು ಅದು ಶಿಂಶುಮಾರ ರೂಪವಾಗಿದೆ. ಸೊ ಈ ಶಿಂಶುಮಾರ ರೂಪ ಎಲ್ಲಿ ಇದೆ ಅಂದ್ರೆ ಊರ್ಧ ಲೋಕೇಶ ಸಂವ್ಯಾಪ್ತ, ಊರ್ಧ್ವಲೋಕ ಅಂದ್ರೆ ಮೇಲಿನ ಲೋಕಗಳು ಅಂತ ಹೇಳ್ತಾರೆ. ಏನಿದು ಮೇಲಿನ ಲೋಕಗಳು ಅಂದ್ರೆ, ಇಲ್ಲಿ ಏನ್ ಹೇಳ್ತಾರಂದ್ರೆ, ನಾವು ಈ ದೇಹ ಉತ್ಕ್ರಾಂತಿ ಅಂತ ಹೇಳ್ತೀವಿ, ದೇಹ ಬಂದು ದೇಹ ಫೈನಲಿ ವೆನ್ ಇಟ್ ಲೀವ್ಸ್, ಕರ್ಮಕ್ಷಯ ಎಲ್ಲ ಈ ಭೂಲೋಕದಲ್ಲಿ ಆಗುವಂತ ಎಲ್ಲ ಕರ್ಮಗಳು ಕ್ಷಯ ಆದ ಮೇಲೆ ಅದು ಪ್ರಯಾಣವನ್ನ ಶುರು ಮಾಡತ್ತೆ. ಪ್ರಯಾಣ ಶುರುವಾಗುವಾಗ ಅದು ಹೋಗುತ್ತೆ. ಏನೇನು ಲೋಕಗಳು ಅಂದ್ರೆ ಅಚ್ಚಿ ಲೋಕ, ಅತಿವಾಹಿಕ ಲೋಕ, ಅಹರ್ಲೋಕ, ಉತ್ತರಾಯಣ, ಅಹರ್ಲೋಕ ಮತ್ತು ಶುಕ್ಲಪಕ್ಷ ಮತ್ತು ಉತ್ತರಾಯಣ, ಸಂವತ್ಸರ, ತಟಿತ್ತು, ವರುಣ, ಪ್ರಜಾಪತಿ ಮತ್ತು ಸೂರ್ಯ ಚಂದ್ರ ವೈಶ್ವಾನರ ಲೋಕ ವೈಶ್ವಾನರ ಲೋಕ ಆದ ಮೇಲೆ ಬರತ್ತಂತ, ವೈಶ್ವಾನರ ಲೋಕ ಎಲ್ಲ ದಾಟಿದ ಮೇಲೆ ಈ ಲೋಕ ಬರತ್ತಂತ, ಸ್ವರ್ಗ ಎಲ್ಲ ದಾಟಿದ ಮೇಲೆ ಈ ಧ್ರುವಲೋಕ ಅಂತ ಬರುತ್ತೆ. ಈ ಧ್ರುವಲೋಕಕ್ಕೆ ಹೋಗುವಾಗ ಎಲ್ಲರೂ ಹೋಗೋದಿಲ್ಲ ಅಂತ, ಕೆಲವರೇ ಹೋಗ್ತಾರೆ. ಉಳಿದವ್ರು ಏನು ಮಾಡ್ತಾರಂದ್ರೆ, ಇದು ಹೇಗೆ ನಮಗೆ ದೇವರ ದರ್ಶನ ಹೊರಗಿಂದ ಆಗತ್ತೆ, ಕೆಲವರಿಗೆ ಒಳಗೆ ಹೋಗಿನೂ ಆಗತ್ತೆ. ಸೊ ಹೊರಗಿಂದ ದರ್ಶನ ಮಾಡಿ ಹೋಗೋರು ಇದಾರಂತೆ. ಸೊ ಒಳಗೆ ಹೋಗೋರು ಕೆಲವರೇ ಇರ್ತಾನ. ಸೊ ಅಷ್ಟು ಒಂದು ಒಂದು ವೆರಿ ವೆರಿ ತುಂಬಾ ಎತ್ತರದಲ್ಲಿ ಇರುವಂತ ಲೋಕ ಇದು. ಸೊ ಅದಕ್ಕೆ ಊರ್ಧ್ವ ಲೋಕ ಅಂತ. ಊರ್ಧ್ವ ಲೋಕದಲ್ಲಿ ಅವನು ಸಂಸ್ಥಿತ ಚಂದಾಗಿ ಇವನು ಇದ್ದಾನೆ. ವಾಸುದೇವ ರೂಪ ಭಗವಂತ ಶಿಂಶುಮಾರನಾಗಿ ಇದ್ದಾನೆ. ಇದ್ದು ಅವನು ಏನು ಮಾಡ್ತಾ ಇದ್ದಾನಂದ್ರೆ, ಎಲ್ಲವನ್ನು ಅವನ ಈ ಮೂರ್ತಿಯ ಧ್ಯಾನ ಏನು ಅಂದ್ರೆ, ಇವನು ಕಾಲ ನಿಯಾಮಕ ರೂಪ ಅಂತ ಹೇಳ್ತಾರೆ. ಈ ಕಾಲ ನಿಯಾಮಕ ರೂಪ ಅಂದ್ರೆ ಕಾಲ ನಿಯಾಮಕ ಕಂಪ್ಲೀಟ್ ಆಗಿಂದ ಫುಲ್ ಸೆನ್ಸ್ ಕಾಲವನ್ನ, ಕಾಲ ಯಾವತ್ತೂ ಇದೆ, ಕಾಲ ಇಸ್ ಆಲ್ವೇಸ್ ದೇರ್, ಇಟ್ ಈಸ್ ಇಟರ್ನಲ್. ಆ ಕಾಲವನ್ನ ನಿಯಮನ ಮಾಡುವವನು ಯಾರು ಇರಬೇಕು ಅಂದ್ರೆ, ಕಾಲ ಅತೀತನಾದವನೇ ಇರಬೇಕು. ಕಾಲ ಅತೀತರು ಯಾರು? ಕಾಲ ಅತೀತರು ಇಬ್ಬರೇ, ನಾರಾಯಣ ಲಕ್ಷ್ಮಿಯೇ. ಅದ್ರಲ್ಲಿ ಇಬ್ಬರಲ್ಲಿ ಕಾಲ ಕಂಪ್ಲೀಟ್ ಆಗ ಸ್ವತಂತ್ರವಾಗ ಕಾಲವನ್ನ ನಿಯಮನ ಮಾಡುವನು ನಾರಾಯಣ ಒಬ್ಬನೇ. ಲಕ್ಷ್ಮೀದೇವಿ ಅವಳು ಬಂದು ಅವನ ಅಧೀನನಾಗಿದ್ದು ಕಾಲವನ್ನ ನಿಯಮನ ಮಾಡ್ತಾಳೆ. ಸೊ ಇವ ಕಾಲ ನಿಯಾಮಕ ರೂಪವನು. ಆಮೇಲೆ ಕಾಲ ನಿಯಾಮಕನಾಗಿದ್ದಾನೆ. ಕಾಲ ನಿಯಾಮಕವಾಗಿದ್ದ ಕಾರಣದಿಂದ ಆ ಕಾಲಗಳನ್ನ ಒಂದೊಂದು ಬ್ರಹ್ಮಾಂಡದಲ್ಲಿನೂ ಒಂದೊಂದು ಮನ್ವಂತ್ರ, ಒಂದೊಂದು ಪೀರಿಯಡ್, ಎನಿ ಟೈಮ್ ತಗೊಂಡನು. ಅಲ್ಲಿ ಅವನು ಹೇಗೆ ವ್ಯಾಪಾರ ಮಾಡ್ತಾನಂದ್ರೆ, ತೂದ ದೇವತಾ ಸಮ ನೋಡಿದ್ದೀವಿ, ದೇವತೆಗಳ ಮೂಲಕವಾಗಿ ವ್ಯಾಪಾರ ಮಾಡ್ತಾನೆ. ಆ ದೇವತೆ ಕಾಲ ನಿಯಾಮಕ ರೂಪಗಳು, ಈ ನಾವು ನವಗ್ರಹ ಇದೆಲ್ಲ ಇತ್ಯಾದಿಗಳೆಲ್ಲ ಹೇಳ್ತೀವಿ, ಗ್ರಹಗಳು ನವಗ್ರಹಗಳು ಇದೆಲ್ಲ ಹೇಳ್ತೀವಿ ನಾವು, ಭೂತಗಳು ಇದೆಲ್ಲ ಹೇಳ್ತೀವಿ. ಇದು ಒಳಗೆ ಇದ್ದು ಅವನು ಸೂಚನೆಯನ್ನ ಮಾಡ್ತಾನೆ, ಕಾಲದ ಸೂಚನೆಯನ್ನು ಮಾಡ್ತಾರೆ. ಕಾಲದ ಸೂಚನೆ ಹೇಗೆ ಮಾಡ್ತಾರೆ? ಈ ಕಾಲ ಮಂಡೆ ಸಂಡೆ ಮಂಡೆ ಟ್ಯೂಸ್ಡೇ, ಆ ಸೂಚನೆ ಏನು ಇರ್ಬೋದು. ಅಥವಾ ನಮ್ಮ ದುರಿತಗಳು, ನಮ್ಮ ಪಾಪಗಳು, ನಮ್ಮ ಪ್ರಾರಬ್ಧ, ಆ ಪ್ರಾರಬ್ಧ ಯಾವ ಕಾಲದಲ್ಲಿ ಬರತ್ತ, ನಮ್ಮ ಕೆಟ್ಟ ಪ್ರಾರಬ್ಧ ಇದ್ರೆ ಅದು ಯಾವ ಕಾಲದಲ್ಲಿ ಬರತ್ತ ಅಂಬೋದನ್ನು ಸೂಚನೆ ಮಾಡ್ತಾರೆ. ಒಳ್ಳೇದೇನಾದ್ರು ಮಾಡ್ಬೇಕಾ, ಇದು ನಾವು ಪಂಚಾಂಗ ನೋಡ್ತೀವಿ, ಒಳ್ಳೇದು ಮಾಡ್ಬೇಕಾ, ತಿಥಿ ವಾರ ಇದೆಲ್ಲ ನೋಡ್ತೀವಿ, ಅದನ್ನು ಸೂಚನೆ ಮಾಡಿರೋದು. ಈ ಸೂಚನೆ ಮಾಡ್ಲಿಕ್ಕೆ ಅವರಿಗೆ ಯಾರು ಧಾರಕರಾಗಿದ್ದಾರೆ, ಯಾರು ಪ್ರೇರಕರಾಗಿದ್ದಾರಂದ್ರೆ, ಈ ಶಿಂಶುಮಾರ ರೂಪನೇ ಪ್ರೇರಕನಾಗಿದ್ದಾನೆ. ಅವನೇ ಆಧಾರ ಧಾರಕನಾಗಿದ್ದಾನೆ. ಮತ್ತು ಇಡೀ ಕಾಲ ನಿಯಾಮಕ ಗ್ರಹಗಳು ಅಂದ್ರೆ, ಇವಾಗ ನಮ್ಮ ಸೂರ್ಯ ಚಂದ್ರ ಮುಂತಾದೆಲ್ಲ ನೋಡ್ತೀವಿ, ದೀಸ್ ಆರ್ ಇದು ನಮ್ಗೆ ಕಣ್ಣಿಗೆ ಕಾಣುವಂತ ಸೂರ್ಯ ಚಂದ್ರ ಏನೇನು ಗ್ರಹಗಳು ಏನೇನಿದೆಯೋ ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ, ಇದೆಲ್ಲ ಜಡಗಳು. ಈ ಜಡಗಳನ್ನೆಲ್ಲ ಇಟ್ಟಿದ್ದಾನೆ ಈ ಪ್ರಪಂಚದಲ್ಲಿ. ವಿಸಿದಟ್ಟ ಯೂನಿವರ್ಸ್ಲಿ ಎಲ್ಲವೂ ಚಲಿಸ್ತಾ ಇರತ್ತೆ. ನಥಿಂಗ್ ಇಸ್ ಸ್ಟೇಷನರಿ, ಎವ್ರಿಥಿಂಗ್ ಕೀಪ್ಸ್ ಮೂವಿಂಗ್, ಇಟ್ ಈಸ್ ರಿಲೇಟಿವ್. ಎಲ್ಲಕ್ಕೇನು ಕೆಳಗೆ ಕುಸಿದು ಬೀಳಲಂಗೆ ಅದನ್ನ ಧಾರಣೆ ಮಾಡ್ಕೊಂಡಿದ್ದ. ಅದನ್ನ ಹೇಗೆ ಧಾರಣೆ ಮಾಡ್ಕೊಂಡಿದ್ದಾನಂದ್ರೆ, ಒಂದು ವಾಯುದೇವರ ಮೂಲಕ, ವಾಯು ಅಂಬೋ ಪಾಶದಿಂದ ಎಲ್ಲವನ್ನು ಕಟ್ಟಾಕಿ ಧಾರಣೆ ಮಾಡ್ಕೊಂಡಿದ್ದಾನ ಅಂತ ಹೇಳ್ತಾರೆ. ಇಷ್ಟು ವಿವರಣೆ ಇದು. ಇವರನ್ನ ನಾವು ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ, ಇದೆ ನಮಗೆ ಒಂದು ಅನಿಷ್ಟ ಮತ್ತು ಇಷ್ಟ ಎರಡೂ ತಕೊಂಡ್ರೆ ನಮ್ಮ ಪ್ರಾರಬ್ಧದಿಂದ ಬರುತ್ತೆ. ಪ್ರಾರಬ್ಧದಿಂದ ಈ ಕಷ್ಟಗಳು ಆ ಸುಖಗಳು ಏನೋ ಬರುತ್ತೆ. ಈ ಬರುವುದಕ್ಕೆ ಅವನು ಸೂಚಕನಾಗಿದ್ದಾನೆ. ಸೊ ಈ ಸೂಚಕನಾಗಿರುವಂತ ಗ್ರಹಗಳಲ್ಲಿ ಇವನು ಇದ್ದಾನೆ. ಇವನನ್ನ ಶರಣ ಹೊಕ್ಕಿದ್ದಾರೆ, ಇವನೇ ಆ ದೇವತೆಗಳಿಗೇನು ಶರಣನಾಗಿದ್ದಾನೆ ಅಂತ ತಿಳ್ಕೊಂಡು ಅವನನ್ನ ನಾವು ಬೇಡಿದ್ರೆ ಏನಾಗತ್ತ ಅಂತ ಹೇಳ್ತಾರೆ. ಏನಾಗತ್ತಂದ್ರೆ, ಇಲ್ಲಿ ಕೊನೆಯಲ್ಲಿ ಅಧ್ಯಾಯ ಕೊನೆಯಲ್ಲಿ ಆ ಫಲವನ್ನ ಹೇಳ್ತಾರೆ. ಏನು ಫಲ ಅಂದ್ರೆ, ಇವನನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಇಷ್ಟೂ ತಿಳ್ಕೋಬೇಕಾ? ಇವನ ಸುಲಭವಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ಒಂದು ಶ್ಲೋಕವನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಏನು ಶ್ಲೋಕ ಅಂದ್ರೆ, ನಮೋ ನಮಃ ಜ್ಯೋತಿರ್ ಲೋಕಾಯ ಕಾಲ ಅಯನಾಯ ಅನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಈ ತರ ನೀವು ಚಿಂತನೆ ಮಾಡಿ. ಯಾವಾಗ ಚಿಂತನೆ ಮಾಡಬೇಕು ಅಂದ್ರೆ, ಮೂರು ಹೊತ್ತು ಚಿಂತನೆ ಮಾಡಂತ, ತ್ರಿಕಾಲ ಅಂತ ಅಂದ್ರೆ ಸಂಧಿಕಾಲಗಳಲ್ಲಿ. ಯೂಶ್ವಲಿ ಸಂಧಿಕಾಲ ಇಸ್ ದ ಕಟ್ ಆಫ್ ಪೀರಿಯಡ್, ಸಂಧಿ ಅಂತ ಹೇಳ್ತೀವಲ್ಲ, ಮೂರು ಸಂಧಿ ತ್ರಿಸಂಧಿ. ಆ ಕಾಲದಲ್ಲಿ ಸ್ವಲ್ಪ ಕಾಲ ಚೇಂಜ್ ಆಗುವಂತ ಅದು ಇನ್ ಬಿಟ್ವೀನ್ ಪ್ಲೇಸಸ್, ಆವಾಗ ಎಸ್ಪೆಷಲಿ ಚಿಂತನೆ ಮಾಡಬೇಕು ಅಂತ. ಮೂರು ಕಾಲದಲ್ಲಿ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಮೂರು ಕಾಲದಲ್ಲಿ ಚಿಂತನೆ ಮಾಡಿ ಹೇಗೆ ಚಿಂತ, ಮೂರು ಕಾಲ ಇಲ್ಲಂಗಿದ್ರೆ ಸಾಯಂಕಾಲ, ಸಾಯಂಕಾಲದಲ್ಲಿ, ಬಿಕಾಸ್ ಸಾಯಂಕಾಲ ಈಸ್ ಆಲ್ಸೋ ಎ ಸಂಧಿಕಾಲ, ಡೇ ಟೈಮ್ ಅಂಡ್ ನೈಟ್ ಟೈಮ್ಗೆ ಅದು ಸಂಧಿಕಾಲ ಆಗುತ್ತೆ. ಆ ಸಂಧಿಕಾಲದಲ್ಲಿ ನಿಂತುಕೊಂಡು ಈ ದೇವರನ್ನ ಚಿಂತನೆ ಹೀಗೆ ಮಾಡ್ರಿ ನೀವು, ನಮೋ ನಮಃ ಜ್ಯೋತಿರ್ಲೋಕಾಯ, ನಮೋ ನಮಃ ನಮಸ್ಕಾರ ಮಾಡುತ್ತೀನಿ. ಜ್ಯೋತಿರ್ಲೋಕಾಯ, ಜ್ಯೋತಿರ್ಲೋಕಾಯ ಅಂದ್ರೆ ಏನು, ಪ್ರಕಾಶವಾದ ಲೋಕ ಅಂತ ಅರ್ಥ. ಒಂದು ಇದ್ರನು ಇಲ್ಲಿ ಜ್ಯೋತಿ ಎಂಬ ಶಬ್ದಕ್ಕೆ ಆಧಾರ, ನೀನೇ ಎಲ್ಲ ಜ್ಯೋತಿಗಳಿಗೇನು, ಎಲ್ಲ ಜ್ಯೋತಿಗಳು ಅಂದ್ರೆ ಏನಿರ್ಲಿ, ಜ್ಯೋತಿಗಳು ಅಂದ್ರೆ ದೇವತೆಗಳೇ ಜ್ಯೋತಿಗಳು, ಜಡಗಳಿಗೆ ಪ್ರಕಾಶ ಇಲ್ಲ, ಚೇತನಕ್ಕೆ ಪ್ರಕಾಶ, ಜ್ಯೋತಿ. ಈ ಒಂದು ದೇವತೆಗಳಿಗೆ ನೀನು ಜ್ಯೋತಿಯಾಗ ಆಧಾರಭೂತವಾಗಿದ್ದೆ. ಮತ್ತು ಲೋಕಾಯ, ಲೋಕ ಅಂದ್ರೆ ಹೇಳುವ ಮೂಲಕ ಲೋಕ ಆಯಾ ಲೋಕಗಳನ್ನು ತಗೋಬಹುದು, ಅಥವಾ ಲೋಕ ಲುಕ್ ಅಂದ್ರೇನೆ ಜ್ಞಾನ ಇಚ್ಛಾ ಮುಂತಾದ ಎಲ್ಲವೂ ಬರುತ್ತೆ. ಜ್ಞಾನ ಇಚ್ಛಾ ನಮ್ಮ ದ ಪೊಸೆಷನ್ಸ್ ವಿ ಹ್ಯಾವ್ ಎಲ್ಲಕ್ಕೇನು ಲೋಕ ಅಂತ ಕರೀತಾರೆ, ಸ್ಥಾನ ಎಲ್ಲವನ್ನು ಕರೀತಾರೆ. ಸೊ ಎಲ್ಲದಕ್ಕೇನೋ ಆಧಾರ, ಜ್ಯೋತಿಗಳಿಗೆ ಆಧಾರವಾಗಿದ್ದಾನೆ. ಜ್ಯೋತಿಗಳನ್ನ ಕೊಡುವಂತ ದೇವತೆಗಳು ಮತ್ತು ಜಡಗಳು ಇವುಗಳಿಗೇನೋ ಅವನು ಆಧಾರಭೂತನಾಗಿದ್ದು ಸ್ವಯಂ ಜ್ಯೋತಿಯಾಗಿ ಅವನಿದ್ದಾನೆ. ಕಾಲ ಅಯನಾಯ, ಕಾಲ ಅಯನಾಯ ಅಂದ್ರೆ ಎಲ್ಲ ಕಾಲದಲ್ಲಿ ಕಾಲವನ್ನು ತನ್ನ ಬಳಿಗೆ ಸೆಳಕೊಳ್ತಾನೆ, ಮತ್ತು ಈ ಕಾಲಕ್ಕೆ ಆಧಾರ, ಈ ಜಡ ಕಾಲಕ್ಕೆ, ಈ ಒಂದೊಂದು ಕಾಲಕ್ಕೇನು ಅಭಿಮಾನಿಗಳಾಗಿರುವಂತ ದೇವತೆಗಳಿಗೆ ಅವನು ಆಧಾರಭೂತನಾಗಿದ್ದಾನೆ. ಮತ್ತು ಏನು, ಅನಿಮಿಷಾಂಪತೆ, ಅನಿಮಿಷಾಂಪತೆ ಅಂದ್ರೆ ದೇವತೆಗಳು, ದೇ ನೆವರ್ ಸ್ಲೀಪ್, ಅವರು ರೆಪ್ಪೆ ಮುಚ್ಚೋದೇ ಇಲ್ಲ ಅವ್ರಿಗೆ. ಸೊ ಆ ಕಾರಣದಿಂದ ಅನಿಮಿಷಾಂಪತಿ ಅಂದ್ರೆ ದೇವತೆಗಳಿಗೆ, ದೇವತೆ ಎಲ್ಲ ದೇವತೆಗಳಿಗೇನು ಅವನು ನಾಥನಾಗೆ ಪತಿಯಾಗಿ ಅವನಿದ್ದಾನೆ. ಅಂದ್ರೆ ಬೈ ದಟ್ ಇಟ್ ಇಂಪ್ಲೈಸ್ ಎಲ್ಲರಿಗೇನು ಅವನೇ ಪತಿ, ಅವನೇ ಒಂದು ಮಹಾದೇವನಾಗಿದ್ದಾನೆ ಅಂತ ಅರ್ಥ. ಅನಿಮಿಷಾಂಪತೆ ಮಹಾಪುರುಷಾಯ, ಅವನು ಪುರುಷರಲ್ಲಿಲ್ಲ, ಪುರುಷ ಅಂದ್ರೆ ಪುರುಪೂರ್ಣ ಅಂತ, ಎಲ್ಲ ಪೂರ್ಣ, ನಮ್ಗೆ ನಮ್ಮ ರಿಲೇಟಿವ್ ಸೆನ್ಸ್ಲಿ ಎಲ್ಲರೂ ಪೂರ್ಣ, ದೇವತೆಗಳು ನಮ್ಗಿಂತ, ವಾಯುದೇವರು ನಮ್ಮ ಎಲ್ಲರಿಗಿಂತ ಪೂರ್ಣ, ಪೂರ್ಣ ಲಕ್ಷ್ಮೀ ಪೂರ್ಣ ಇದ್ರನು ಎಲ್ಲರಿಗಿಂತಲೂ ಅವನು ಮಹಾಪುರುಷಾಯ, ಪುರುಷರಲ್ಲಿ ಮಹಾಪುರುಷನಾಗಿದ್ದಾನೆ. ನಿನಗೆ ಅಂತ ಒಂದು ಗುಣಗಣ ಇರುವಂತ ನಿನಗೆ ನನ್ನ ನಮಸ್ಕಾರ ಅಂತ ನಾವು ಮಾಡಿದರೆ ನಮ್ಗೆ ಏನಾಗತ್ತೆ ಅಂದ್ರೆ, ಈ ತ್ರಿಕಾಲದಲ್ಲಿ ಬರುವಂತ ಪಾಪಗಳೆಲ್ಲ, ಪಾಪ ದುರಿತ ಎಲ್ಲವೂ, ಬಿಕಾಸ್ ಎಲ್ಲ ನಮ್ಮ ಕಷ್ಟಕ್ಕೇನು, ನಮ್ಮ ರೋಗ ರುಜಿನಗಳಿಗೆ, ಆಮೇಲೆ ಹೇಳ್ತಾರಲ್ಲ ಶನಿ ದಶೆ ಬಂದಿದೆ, ಇನ್ನೊಂದು ದಶೆ ಬಂದಿದೆ, ಈ ಗ್ರಹಕಾಟ ಆ ಗ್ರಹಕಾಟ ಎಲ್ಲ ಹೇಳ್ತೀವಲ್ಲ, ಎಲ್ಲದಕ್ಕೇನು ಮೂಲ ಏನು, ಯಾರಿಂದನೂ ನಮ್ಗೆ ಏನೇನು ಬರಲ್ಲ, ನಮ್ಮ ಕರ್ಮಗಳೇ. ಸೊ ಈ ಕರ್ಮಗಳಿಗೆ ಕಾರಣ ಬಂದು ನಮ್ಮ ಪಾಪ. ಈ ಪಾಪವನ್ನ ಈ ಮೂರು ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಒಂದು, ನಿನ್ನೆ ಇವತ್ತು ನಾಳೆ ಅಂತ ಒಂದು, ಅದು ಮಾತ್ರ ಇಲ್ಲ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪಗಳು, ಈ ಜನ್ಮದಲ್ಲಿ ಮಾಡುವಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಲ್ಲಿ ಆ ಜನ್ಮದಲ್ಲಿ ನಮ್ಗೆ ಭಗವಂತನ ಸ್ಮರಣೆನೂ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಯಾವ ಯೋನಿಯಲ್ಲಿ ಹುಟ್ಟಿರ್ತೀವೋ ಗೊತ್ತಿಲ್ಲ, ಬಟ್ ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ನಮಗೆ ಶಿಂಶುಮಾರ ಜ್ಞಾಪಕ ಬಂದಿದೆ, ಆ ಶಿಂಶುಮಾರ ಬಗ್ಗೆ ನಮ್ಗೆ ಗೊತ್ತಿದೆ, ಅವನನ್ನ ಹೇಗೆ ಒಲಿಸ್ಕೋಬೇಕು ಅಂಬೋದನ್ನು ಗೊತ್ತಿದೆ. ಸೊ ಈವಾಗ ನಾವು ಮಾಡಿದ್ರೆ ಈ ಹಿಂದೆ ಮಾಡಿದ ನಮ್ಮ ದುರಿತಗಳು, ನಾವು ಯಾಕೆಂದ್ರೆ ಸಂಚಿತ ಕರ್ಮಗಳೇ ಪ್ರಾರಬ್ಧವಾಗಿ ಪರಿಣಾಮ ಹೊಂದತ್ತೆ. ಸೊ ಅದನ್ನ ಅವನು ಸುಟ್ಟು ಬಿಡ್ತಾನೆ, ಈ ತಾಟ್ ಕೊಟ್ಟಿದ್ದ ಅನ್ಕೋಸ್ಕರ ಕೆಟ್ಟ ಸಂಚಿತವನ್ನೆಲ್ಲ ಸುಟ್ಟು ಬಿಡ್ತಾನೆ ಅವನು. ಪ್ರಾರಬ್ಧ ಮೂಲಕವಾದ ದುಃಖ ಕೊಟ್ಟನ್ನು ಆ ದುಃಖವನ್ನ ತಕೊಳ್ಳುವಂತ ಒಂದು ಶಕ್ತಿಯನ್ನು ಕೊಡ್ತಾನೆ. ಆಫ್ಟರ್ ಆಲ್ ಇಟ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್, ಅದನ್ನ ಕೊಡ್ತಾನೆ, ಅಭಿಮಾನವನ್ನ ಹೋಗಲಾಡಿಸ್ತಾನೆ ನಮ್ಗೆ. ಸೊ ಅದು ಗೊತ್ತಾದ್ರೆ ನಮ್ಗೆ ವಿ ಕ್ಯಾನ್ ಟೇಕ್ ದ ಸಫರಿಂಗ್ ಇನ್ ದ ರೈಟ್ ಸ್ಪಿರಿಟ್ಲಿ ತಕೊಳ್ಳೋ ಆ ಶಕ್ತಿ, ಮನೋಶಕ್ತಿ, ಮನೋಬಲವನ್ನ ಕೊಡ್ತಾನೆ. ಮುಂದೆ ಇನ್ ಫ್ಯೂಚರ್ ಆ ಪಾಪಗಳು ಆಗದಂತೆ ಅವನು ರಕ್ಷಣೆ ಮಾಡ್ತಾನೆ. ಸೊ ಮೂರು ಕಾಲದಲ್ಲಿ ಇರುವಂತ ಪಾಪಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಇದು ಸತ್ಯ, ಇದು ಧ್ರುವ ಅಂತ ಹೇಳಿ ಧ್ರುವ ಮಂಡಲದಲ್ಲಿ ಇದ್ದಾನಂತ, ಅದು ಸೂಚನೆ ಮಾಡ್ಲಿಕ್ಕೆ ಅಲ್ಲಿಯ ಧ್ರುವ ಮಂಡಲದಲ್ಲಿ ಇದ್ದಾನ ಅಂತ ಹೇಳ್ತಾರೆ. ಇದಾದ ಮೇಲೆ ಜಸ್ಟ್ ಒಂದು ಹೇಗಿದ್ದಾನೆ ಇವಾಗ, ಅವನ ಗುಣ ನಮ್ಗೆ ಗೊತ್ತಾಯ್ತು. ಯಾರು ಹೇಳಿದ್ದಾರೆ? ಭಾಗವತದಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ ಭಾಗವತದಲ್ಲಿ ಹೇಳಿದ್ದಕ್ಕೆ ನಮ್ಮ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಮತ್ತು ಭೂಗೋಳ ವರ್ಣನೆಯಲ್ಲಿ ವಾದಿರಾಜರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಆಚಾರ್ಯರೇ ಕೋಟ್ ಮಾಡಿದ್ದಾರೆ, ಬ್ರಹ್ಮಾಂಡ ಪುರಾಣದಲ್ಲಿನೂ ಇದೆ ಇದು. ಸೊ ಈ ವಿಷಯಗಳನ್ನು ನಮಗೆ ಪ್ರಮಾಣ ಬದ್ಧವಾಗಿ ಇದು ಗೊತ್ತಾಯಿತು. ನೆಕ್ಸ್ಟ್ ಬಂದು ಏನು ಫಲನೂ ನಮಗೆ ಗೊತ್ತಾಯಿತು. ಇವನನ್ನು ಹೇಗೆ ಚಿಂತನೆ ಮಾಡೋ, ಯಾವ ರೂಪ ರಾಮರೂಪ ಅಂದರೆ ಗೊತ್ತಾಗುತ್ತೆ. ಇವನನ್ನು ಹೇಗೆ ಚಿಂತನೆ ಮಾಡೋದು ಅಂದರೆ, ಇವನು ಎಲ್ಲದಕ್ಕೇನು ಆಧಾರವಾಗಿದ್ದಾನೆ. ಎಲ್ಲಿ ಇದ್ದಾನೆ ಅಂತ ಹೇಳುವಾಗ ಈ ಒಂದು ಒಂದು ವರ್ಣನೆಯನ್ನು ಕೊಡ್ತಾರೆ. ಇದು ಹೇಗಿದೆ ಅಂದರೆ, ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ ಈ ಯೂನಿವರ್ಸ್ ಇದೆಲ್ಲ ಹೇಗಿದೆ ಅಂತ, ಅಂತರಿಕ್ಷ ಪ್ರದೇಶ ಅಂಬೋದು, ಸ್ವರ್ಗ ಭೂಮಿ ಇನ್ ಬಿಟ್ವೀನ್ ಅಂತರಿಕ್ಷ, ಈ ಪ್ರದೇಶದಿಂದ ವಿವರಣೆ ಶುರು ಮಾಡ್ತಾರೆ. ಸೂರ್ಯ ಇದಾನಲ್ಲಿ, ಸೂರ್ಯ ಇದಾನಂದ್ರೆ ಸೂರ್ಯ ಮಂಡಲ ಇದೆ ಅಂದ್ರೆ ಆ ಒಂದು ಗ್ರಹ ದಟ್ಟ ಒಂದು ಜಡ ವಸ್ತು ಅಲ್ಲಿ ಇದೆ. ಆ ಸೂರ್ಯ ಆದ ಮೇಲೆ ಚಂದ್ರ. ಇಲ್ಲಿ ಎಲ್ಲರಿಗೇನು ಪ್ರಶ್ನೆ ಬರುತ್ತೆ, ಇದು ಸೈನ್ಸ್ಗೆ ಅಪೋಸಿಟ್ ಆಗತ್ತಲ್ಲ, ಸೂರ್ಯ ಆದ ಮೇಲೆ ಚಂದ್ರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವ ವಿವಕ್ಷೆಯಿಂದ ಹೇಳಿದ್ದಾರೆ ನೋಡ್ಬೇಕು. ಅಲ್ಲಿ ಇಲ್ಲಿ ಹೇಳಿರುವುದು ಡಿಸ್ಟೆನ್ಸ್ ಅನ್ನ ಹೇಳಲ್ಲ, ಹೈಟ್ ಅನ್ನ ಹೇಳ್ತಾರೆ. ಬಿಕಾಸ್ ಅಲ್ಲೇನೆ ಹೇಳ್ತಾರೆ, ಸೂರ್ಯಕ್ಕಿಂತ ಹೈಟ್ ಚಂದ್ರನ ಹೈಟ್, ನಾಟ್ ದ ಡಿಸ್ಟೆನ್ಸ್. ಚಂದ್ರನ ಹೈಟ್ ಇದೆ, ಬಟ್ ಚಂದ್ರ ಮೂವ್ಸ್ ಫಾಸ್ಟ್. ಅಂದ್ರೆ ಯು ಫಿಕ್ಸ್ ಅರ್ತ್, ಯಾವಾಗ್ಲೂ ಮಾತಾಡ್ಬೇಕಂದ್ರೆ ಯು ಹ್ಯಾವ್ ಟು ಫಿಕ್ಸ್ ಒನ್ ಥಿಂಗ್ ಅಂಡ್ ಟಾಕ್. ಇವಾಗ ನ್ಯೂಸ್ ಪೇಪರ್ನೂ ಬರುತ್ತೆ, ಸನ್ರೈಸ್ ಸನ್ಸೆಟ್ ಅಂತ ಬರುತ್ತೆ. ದ ನ್ಯೂಸ್ ಪೇಪರ್ ಪರ್ಸನ್ ನೋಸ್ ದಟ್ ಸನ್ರೈಸ್ ಸನ್ಸೆಟ್ ಎಲ್ಲ ರಿಲೇಟಿವ್ ಅಂತ ಅವನಿಗೇನು ಗೊತ್ತು. ಬಟ್ ಒಂದನ್ನು ಅರ್ತನ್ನ ಫಿಕ್ಸ್ ಮಾಡಿಕೊಂಡು ವಿ ಟಾಕ್ ಇನ್ ದಟ್ ಟರ್ಮ್. ಸೊ ಸೂರ್ಯ ಆದ ಮೇಲೆ ಚಂದ್ರ ಹೈಟ್ಗೆ ಹೇಳ್ತಾರೆ. ಬಟ್ ಅದು ಹೇಳೋವಾಗಲೇ ದೇಸೇ ದಟ್ ಸೂರ್ಯ ಬಂದು ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಸುಮಾರು ಹೋಗ್ಬೇಕಂದ್ರೆ ಒಂದು ತಿಂಗಳಾಗತ್ತೆ. ಬಟ್ ವೆರಸ್ ಈ ಚಂದ್ರ ಬಂದು ಒಂದೇ ದಿವಸದಲ್ಲಿ ಹೋಗ್ಬಿಡ್ತಾನಂತ. ಸೊ ದಟ್ವೇದೆ ನೋ ದಟ್ ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಸೂರ್ಯ ಚಂದ್ರ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಶುಕ್ರ ಬರ್ತಾನೆ. ಶುಕ್ರ ಬರೋವಾಗ ಈ ಶುಕ್ರ ಹೇಗೆ ಹೋಗ್ತಾನಂತ ಹೇಳೋವಾಗ ಹೇಳ್ತಾರೆ, ಶುಕ್ರ ಆಲ್ಸೋ ಮೂವ್ಸ್ ಲೈಕ್ ಸನ್ ಅಂತ. ಕೆಲವೊಮ್ಮೆ ಹಿ ಅಪಿಯರ್ಸ್ ಟು ಗೋ ಫಾಸ್ಟ್, ಕೆಲವೊಮ್ಮೆ ಈ ಅಪಿಯರ್ಸ್ ಟು ಗೋ ಸ್ಲೋ. ಲೈಕ್ ಸಮ್ಮರ್ ವಿಂಟರ್ಲಿ ಡೇ ಲೈಟ್ ನೈಟ್ ಚೇಂಜ್ ಆಗುತ್ತಲ್ಲ ಸನ್, ಸೊ ಇಟ್ಸ್ ಅಪ್ಯಾರೆಂಟ್. ಸೇಮ್ ವೇ ಶುಕ್ರನು ಹಾಗೇ ರೀತಿಯಿಂದ ಹಿ ಕೀಪ್ಸ್ ಮೂವಿಂಗ್ ಅಂತ. ಆಮೇಲೆ ಅದು ಶುಕ್ರ ಆದ ಮೇಲೆ ಶುಕ್ರ ಆಲ್ಸೋ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಅವರ್ ಆನ್ ಅವರ್ ಲೈಫ್ ಆನ್ ಅವರ್ ಲೈಫ್ ಅನ್ ಅರ್ತ್. ಸೊ ಅದನ್ನೇ ಹೇಳ್ತಾರೆ ಶುಕ್ರ, ಅದನ್ನು ತಿಳ್ಕೋಬೇಕಂತ. ಶುಕ್ರ ಬಂದು ಇಟ್ಸ್ ಇಂಪ್ಯಾಕ್ಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಓನ್ಲಿ ಗುಡ್ ಅಂತ ಹೇಳ್ತಾರೆ. ಶುಕ್ರ ಆದ ಮೇಲೆ ಬುಧ ಹೇಳ್ತಾರೆ, ಬುಧ ಆದ ಮೇಲೆ ಮಂಗಳ ಹೋಗುತ್ತಂತೆ. ಮಂಗಳ ಸ್ಪಾತ್ ಹೇಗಿರುತ್ತೆ ಅಂದರೆ, ಮಂಗಳ ಬಂದು ಇನ್ನು ಒಂದು ನಕ್ಷತ್ರಕ್ಕೆ ಹೋಗ್ಬೇಕಂದ್ರೆ ಇಟ್ ಟೇಕ್ಸ್ 3 fortnights ಆಗತ್ತಂತ ಹೇಳ್ತಾರೆ. ಇಟ್ ಸಮಟೈಮ್ಸ್ ದ ಮಂಗಳ ಬಂದು ಇಟ್ ಗೋಸ್ ಇನ್ ಅ ಕ್ಲಾಕ್ ವೈಸ್, ಆರ್ ಸಮಟೈಮ್ಸ್ ಇಟ್ ಕ್ಯಾನ್ ಈವನ್ ಗೋ ಆಂಟಿ ಕ್ಲಾಕ್ ವೈಸ್ ಹೋಗುತ್ತಂತ. ಮಂಗಳ ಆದ ಮೇಲೆ ಗುರು ಹೇಳ್ತಾರೆ, ಇದೆಲ್ಲ ಹೈಟ್ ಬೇಸ್ಡ್ ಆನ್ ದ ಹೈಟ್ ಹೇಳ್ತಾರೆ ಅವರಿಲ್ಲಿ. ಅದು ಆದ ಮೇಲೆ ಗುರು ಹೇಳ್ತಾರೆ, ಗುರು ಬಂದು ಮೋಸ್ಟ್ಲಿ ಡಸ್ ಓನ್ಲಿ ಗುಡ್ ಅಂತ ಹೇಳ್ತಾರೆ. ಗುರು ಆದ ಮೇಲೆ ದೆನ್ ದೇಸೆ ಶನಿ ಹೇಳ್ತಾರೆ, ಶನಿ ಟೇಕ್ಸ್ 30 months, ಒಂದೊಂದು ನಕ್ಷತ್ರ ಒಂದೊಂದು ಕಾನ್ಸ್ಟಲೇಷನ್ ಹೋಗೋಕ್ಕೆ 30 months ಆಗುತ್ತೆ. 30 years ಟು ಕಂಪ್ಲೀಟ್ ದ ಎಂಟೈರ್ ಆಲ್ ದ ಕಾನ್ಸ್ಟಲೇಷನ್ ಹೇಳ್ತಾರೆ. ಸೊ ಈ ಶನಿ ಆದ ಮೇಲೆ ನೆಕ್ಸ್ಟ್ ಬರೋದು ಸಪ್ತ ಋಷಿಗಳು ಅಂತ. ಸಪ್ತ ಋಷಿಗಳು ಅಂದ್ರೆ ಇಂಗ್ಲಿಷ್ಲಿ ಅರ್ಸಾ ಮೇಜರ್ ಅಂತ ಹೇಳ್ತಾರಲ್ಲ, ಅದೇ ಸಪ್ತ ಋಷಿ ಮಂಡಲ ಅಂತ ಹೇಳ್ತಾರೆ. ಈ ಸಪ್ತ ಋಷಿ ಮಂಡಲ ಆದ ಮೇಲೆ ಬರುವಂತದ್ದು ಧ್ರುವ. ಇದು ದ ಡಿಸ್ಟೆನ್ಸ್ ಬಿಟ್ವೀನ್, ಇಲ್ಲಿ ಹೈಟ್ ಮಾತ್ರ ಅಲ್ಲ ಡಿಸ್ಟೆನ್ಸ್ ಹೇಳ್ತಾರೆ. ಡಿಸ್ಟೆನ್ಸ್ ಇಸ್ ಆಲ್ಸೋ ಇನಾರ್ಮಸ್ ಡಿಸ್ಟೆನ್ಸ್. ಅದು ಆದ ಮೇಲೆ ಧ್ರುವ ಮಂಡಲ ಬರುತ್ತಂತ. ಈ ಧ್ರುವ ಮಂಡಲ ಸೊ ಪ್ಲೇಸ್ ಎಲ್ಲಿ ಇದಾನ ಧ್ರುವ ಮಂಡಲ ಅಂಬೋದನ್ನ ವಿವರಣೆ ಮಾಡ್ತಾರೆ. ಈ ಧ್ರುವ ಮಂಡಲದಲ್ಲಿ ಇಲ್ಲಿ ಏನಾಗತ್ತೆ ಅಂತ ಹೇಳ್ತಾರೆ, ಈ ಧ್ರುವ ಮಂಡಲದಲ್ಲಿ ಆ ಶಿಂಶುಮಾರ ರೂಪ ಭಗವಂತ ಇಲ್ಲಿ ಇದಾನಂತ. ಇದ್ದು ಅವನು ಏನು ಕಾರ್ಯ ಮಾಡ್ತಾನಂದ್ರೆ, ಬೇಸಿಕಲಿ ಎಲ್ಲ ಈ ಗ್ರಹಗಳನ್ನು ನಕ್ಷತ್ರಗಳನ್ನು ಅದನ್ನ ನಿಯಮನವಂತ ಆ ದೇವತೆಗಳನ್ನು ಅವನು ಧಾರಣೆ ಮಾಡಿಕೊಂಡು ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಆಗುವಂತ ಯಾವುದು ಕುಸು ದೇ ಡೋಂಟ್ ಹಿಟ್ ಅಗೇನ್ಸ್ಟ್ ಈಚ್ ಅದರ್ ಬೀಳೋದಿಲ್ಲ, ಒಂದೂ ಆಗಲ್ಲ, ಸರಿಯಾಗಿ ಅದನ್ನ ನಿಯಮನೆ ಮಾಡ್ತಾ ಇದ್ದಾನಂತ. ಅವನ ಆಕಾರ ಹೇಗಿದೆ ಅಂತ ಹೇಳ್ತಾರೆ. ಅವನ ಆಕಾರ ಬಂದು ಅವನು ದೇಹ ಬಂದು ಒಂದು ಇಟ್ಸ್ ಲೈಕ್ ಅ ಗೋಳಕ ತರ, ಲೈಕ್ ಓವಲ್ ಸಾರ್ಟ್ ಆಫ್ ಅ ಓವಲ್ ಶೇಪ್ ತರ ಇರತ್ತಂತೆ. ಕಾನ್ಸಂಟ್ರಿಕ್ ಸರ್ಕಲ್ಸ್ ತರ ಬಾಡಿ ದೇಹ ಇರತ್ತಂತೆ. ಸುಮಾರಾಗಿ ನೋಡ್ಲಿಕ್ಕೆ ಒಂದು ಚೇಳನಂತೆ ಇರತ್ತಂತೆ, ಇನ್ವರ್ಟೆಡ್ ಚೇಳು. ಸೊ ಇನ್ವರ್ಟೆಡ್ ಚೇಳನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಇನ್ವರ್ಟೆಡ್ ಚೇಳು. ಆ ಚೇಳಿನ ಆ ಒಂದು ಬಾಲು ಬಾಲು ದಟ್ ಟೇಲ್ ಇಸ್ ಟಾಪ್ ಮೋಸ್ಟ್ ಇರುತ್ತೆ, ಆ ತುದಿಯಲ್ಲಿ ದ ಟಿಪ್ ದ ಎಂಡ್ ಪಾಯಿಂಟ್ ಅದು ಯಾವುದಕ್ಕೆ ಆಧಾರವಾಗಿದೆ ಅಂದ್ರೆ ಹೇಳ್ತಾರೆ ಅಲ್ಲಿ ಬಂದು ಆ ಧ್ರುವ ನಕ್ಷತ್ರಕ್ಕೆ ಆಧಾರವಾಗದಿದೆ ಅಂತ. ಮತ್ತು ಆ ಒಂದು ಪುಚ್ಛದಲ್ಲಿ ಇತರ ನಕ್ಷತ್ರಗಳು ನಕ್ಷತ್ರ ಆರ್ ಕಾನ್ಸ್ಟಲೇಷನ್ ಆ ದೇವತೆಗಳು ಇದ್ದಾರಂತೆ. ಯಾರ್ಯಾರು ಇದ್ದಾರಂದ್ರೆ ಪ್ರಜಾಪತಿ ಕಶ್ಯಪ, ಪ್ರಜಾಪತಿ ಅಗ್ನಿ ಇಂದ್ರ ಧರ್ಮ ಈ ನಾಲ್ಕು ದೇವತೆಗಳು ಈ ನಕ್ಷತ್ರ ರೂಪದಿಂದ ಅಲ್ಲಿ ಇದ್ದಾರಂತೆ. ಅವ್ರು ಬೇರೆ ಕಡೆನೂ ಇದ್ದಾರೆ, ಇಲ್ಲಿನೂ ಇದ್ದಾರೆ. ಈ ನಕ್ಷತ್ರಗಳಿಗೆ ಅವನು ಆಧಾರ ಧಾರಕನಾಗ ಆಯಾ ಹೆಸರಿನಿಂದ ಆ ಪುಚ್ಛದಲ್ಲಿ ಇದ್ದಾನಂತೆ. ಆ ಪುಚ್ಛದ ಕೆಳಗಡೆ ದಟ್ ಈಸ್ ದ ರೂಟ್ ಆರ್ ದ ಬಾಟಮ್ ಆಫ್ ದ ಟೇಲ್, ಅಲ್ಲಿ ಬಂದು ಯಾರಿದ್ದಾರಂದ್ರೆ ದಾತ ವಿಧಾತು ಅಂತ ಆ ನಕ್ಷತ್ರಗಳು. ಅದೇ ಆರ್ ಆಲ್ಸೋ ಎ ಕಾನ್ಸ್ಟಲೇಷನ್. ಆ ಕಾನ್ಸ್ಟಲೇಷನ್ಗೆ ನಿಯಾಮಕ ರೂಪಗಳು ದಾತ ವಿಧಾತ ಎಂಬೋ ಹೆಸರಿಂದ ಇರ್ತಾರೆ. ಅವರೊಳಗೆ ಭಗವಂತ ದಾತ ವಿಧಾತ ಅಂತ ಹೆಸರಿಂದ ಅವನಿದ್ದಾನಂತ. ಸೊ ಇನ್ ಬಿಟ್ವೀನ್ ಇದು ಆದ ಮೇಲೆ ನೆಕ್ಸ್ಟ್ ಬರೋದು ಸೊಂಟ ಪ್ರದೇಶ, ಆ ಹಿಪ್ ರೀಜನ್ಲಿ ಯಾರಿದ್ದಾರಂದ್ರೆ ಸಪ್ತ ಋಷಿಗಳು ಇದ್ದಾರಂತೆ. ಸಪ್ತ ಋಷಿ ಆ ಕಾನ್ಸ್ಟಲೇಷನ್ ಅಲ್ಲಿ ಇರುವಂತ ಋಷಿಗಳು ದೇವತೆಗಳು ಎಲ್ಲರೂ ಅಲ್ಲಿ ಇದ್ದಾರಂತೆ. ಅವರನ್ನ ಆ ಪ್ರದೇಶ, ಆ ಸೊಂಟ ಪ್ರದೇಶ, ಭಗವಂತನ ಸೊಂಟ ಪ್ರದೇಶ ಇವುಗಳಿಗೆ ಆಧಾರಭೂತವಾಗಿ ನಿಂತ. ಆಧಾರ ಅಂದ್ರೆ ಇಲ್ಲಿ ಧಾರಕ ರೂಪವನ್ನು ಹೇಳುವಾಗ ಹೇಳ್ತಾರೆ. ಧಾರಕ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಹೋಲ್ಡಿಂಗ್ ಇನ್ ದ ಬಾಟಮ್. ಧಾರಕ ಅಂದ್ರೆ ಒಳಗಿನಿಂದನೇ ಇರಬೇಕು. ಒಂದು ಬಲೂನ್ ಇದ್ರೆ ಒಳಗಿನಿಂದ ಇರಬೇಕು, ಹೊರಗಿನಿಂದನೇ ಇರಬೇಕು, ಅದು ಕುಸಿದು ಹೋಗದಂತೇನೆ ಇರಬೇಕು. ಸೊ ಧಾರಕ ಇನ್ ಎವ್ರಿ ಸೆನ್ಸ್ ಈಸ್ ಅ ಕಂಪ್ಲೀಟ್ ಧಾರಕನಾಗಿದ್ದಾನೆ ಅಂತ ಹೇಳ್ತಾರೆ. ಅದು ಆದ ಮೇಲೆ ನೆಕ್ಸ್ಟ್ ಬರೋದು ಇವಾಗ ಸೊಂಟಕ್ಕೆ ಬಂದಿದ್ದೀವಿ. ಸೊಂಟ ಆದ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿಂದ ಈ ನಕ್ಷತ್ರಗಳನ್ನ ವಿಂಗಡನೆ ಮಾಡ್ತಾರೆ. ಈ ನಕ್ಷತ್ರಗಳು ನಮ್ಗೆ ಗೊತ್ತಿದೆ 27 ನಕ್ಷತ್ರಗಳು, ನಕ್ಷತ್ರ ಮಂಡಲ ನಕ್ಷತ್ರ ಮಾಲೆಯಲ್ಲಿ ಬರುವಂತ 27 ನಕ್ಷತ್ರಗಳಿರುತ್ತೆ. ಈ 27 ನಕ್ಷತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅಭಿಜಿತ್ ನಕ್ಷತ್ರ ಒಂದನ್ನ ಸೇರಿಸ್ತಾರೆ. ಏನಿದೆ ಅಭಿಜಿತ್ ನಕ್ಷತ್ರ ಏನು ಅಂದ್ರೆ ಅಭಿಜಿತ್ ಎಂಬುದು ಈ ಉತ್ತರಾಭದ್ರ ಉತ್ತರಾಷಾಢಕ್ಕೇನು ಶ್ರವಣ ನಕ್ಷತ್ರ. ಉತ್ತರಾಷಾಢ ಆದ ಮೇಲೆ ಶ್ರವಣ ನಕ್ಷತ್ರ ಬರುತ್ತೆ ನಮ್ಗೆ. ಇನ್ ಬಿಟ್ವೀನ್ ದಟ್ ಉತ್ತರಾಷಾಢಕ್ಕೇನು ಶ್ರವಣ ನಕ್ಷತ್ರಕ್ಕೇನು ಇನ್ ಬಿಟ್ವೀನ್ ದೇರ್ ಈಸ್ ಎ ವೆರಿ ಅನ್ಸೀನ್ ನಕ್ಷತ್ರ ಇದೆ, ಅದಕ್ಕೆ ಅಭಿಜಿತ್ ಅಂತ ಹೇಳ್ತಾರೆ. ಸೊ ಅಭಿಜಿತ್ ನಕ್ಷತ್ರವನ್ನು ಇವರು ಸೇರಿಸ್ತಾ ಇದ್ದಾರೆ. ಸೊ ಈ ಅಭಿಜಿತ್ ನಕ್ಷತ್ರನು ಸೇರಿಸಿದ್ರೆ ಇಟ್ ಬಿಕಮ್ಸ್ 28 ಆಗತ್ತೆ. ಸೊ ಈ 28 ನಕ್ಷತ್ರಗಳನ್ನ ತಗೊಂಡಿದ್ದಾರೆ. ಈ 28 ನಕ್ಷತ್ರಗಳನ್ನ ಹೇಗೆ ತಗೊಂಡಿದ್ದಾರೆ ಅಂದ್ರೆ ಉತ್ತರಾಯಣ ನಕ್ಷತ್ರಗಳು ದಕ್ಷಿಣಾಯನ ನಕ್ಷತ್ರಗಳು ಅಂತ ಸೆಪರೇಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಸೆಪರೇಷನ್ ಪಾಯಿಂಟ್ ಎಲ್ಲಿ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಗೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆದ ಪುನರ್ವಸು ಬರುತ್ತೆ. ಪುನರ್ವಸು ಆದ ಮೇಲೆ ಪುಷ್ಯ ಬರುತ್ತೆ. ಸೊ ಪುನರ್ವಸು ಅಪ್ ಟು ಪುನರ್ವಸು ಇದೆ ನೋಡಿ. ಆ ಪುನರ್ವಸು ಈಸ್ ಅ ಕಟ್ ಆಫ್ ಪಾಯಿಂಟ್ ಫಾರ್ ಉತ್ತರಾಯಣ, ಪುಷ್ಯದಿಂದ ದಕ್ಷಿಣಾಯನ. ಸೊ ಏನಾಯ್ತು ಅಂದ್ರೆ ಇವಾಗ ಪುನರ್ವಸುವಿಂದ 14 ನಕ್ಷತ್ರಗಳು ಮೇಲೆ ರಿವರ್ಸ್ ಡೈರೆಕ್ಷನ್ ಹೋಗ್ಬೇಕು. 7 ಇದೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ, ನಾನು ಇಮೇಲ್ ಕಳಿಸಿದ್ದೀನಿ ಅದನ್ನ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಇದೆ. ಕೆಳಗೆ ಆಫ್ಟರ್ ಅಭಿಜಿತ್ ನೋಡಿದ್ರೆ ಅಭಿಜಿತ್ತು ಶ್ರವಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಈ 7, ಈ 7 ಆ 7 ಸೇರ್ಕೊಂಡ್ರೆ 14 ಆಗತ್ತೆ. ಈ 14 ನಕ್ಷತ್ರಗಳು ಉತ್ತರಾಯಣ ಅಂತ ಹೇಳ್ತಾರೆ, ಉತ್ತರಾಯಣ ನಕ್ಷತ್ರಗಳು. ಇದು ಏನಾಗಿದೆ ಅಂದ್ರೆ ಈ ಒಂದು ಚೇಳನ್ನ ಚೇಳು ಆಕಾರವನ್ನು ಇಟ್ಟುಕೊಂಡಿದ್ದಿಲ್ಲವಲ್ಲ, ಆ ಚೇಳಿನ ಆಕಾರ ಅಂತ ಒಂದು ಇಟ್ಟುಕೊಂಡ್ರೆ ದೇರ್ ವಿಲ್ ಬಿ ಎ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್. ಸೊ ಈ ರೈಟ್ ಸೈಡ್ಲಿ ಉತ್ತರಾಯಣ ನಕ್ಷತ್ರಗಳೆಲ್ಲ ಇದೆ. ಸ್ಥೂಲವಾದ ಒಂದು ಚಿತ್ರ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ ನಮ್ಗೆ, ಎಷ್ಟಾಗತ್ತೋ ಅಷ್ಟು ನಾವು ಚಿಂತನೆ ಮಾಡ್ಬೋದು. ರೈಟ್ಲಿ ಇರೋದೆಲ್ಲ ಉತ್ತರಾಯಣ, ಲೆಫ್ಟ್ಲಿ ಇರೋದೆಲ್ಲ ದಕ್ಷಿಣಾಯನ, ಹೀಗೆ ಚಿಂತನೆ ಮಾಡೋದು. ಈ ನಕ್ಷತ್ರಗಳು ಒಂದು ಸ್ವಲ್ಪ ಸುಮಾರಾಗ ಗೊತ್ತಿದ್ರೆ 7 ತಗೊಂಡ್ರೆ ಉತ್ತರಾಯಣ ಆಗತ್ತೆ. ಇನ್ ಬಿಟ್ವೀನ್ ಬರುವಂತ 14 ದಟ್ ಈಸ್ ಪುಷ್ಯ ಟು ಉತ್ತರಾಷಾಢ, ಇನ್ ಬಿಟ್ವೀನ್ ಬರೋದು ಫ್ರಮ್ 8, ನನ್ನ ಚಾರ್ಟ್ಲಿ ಫ್ರಮ್ 8 to 21 ಕೊಟ್ಟಿದ್ದೀನಿ. ಅದು ಬಂದು ದಕ್ಷಿಣಾಯನ, ಲೆಫ್ಟ್ ಸೈಡ್ ಇಟ್ಕೋಬೇಕು. ದಟ್ ಈಸ್ ಅದು ಒಂದು ಸ್ಥೂಲವಾದ ಚಿತ್ರ. ಇದು ಆದ ಮೇಲೆ ದೆನ್ ವಾಟ್ ವಿ ಡೂ ಈಸ್ ಸ್ಪೆಸಿಫಿಕ್ ಆಗಿ ಯಾವ ಯಾವ ನಕ್ಷತ್ರ ಎಲ್ಲಿ ಎಲ್ಲಿ ಇದೆ ಅಂತ. ಇದು ಹೇಗೆ ಮಾಡಬೇಕು ಅಂದ್ರೆ, ಇದು ಯಾಕೆ ಮಾಡಬೇಕು ಅಂತ ಸಂದೇಹ ಬರುತ್ತೆ ನಮ್ಗೆ. ಇದು ಸ್ಪೆಸಿಫಿಕ್ ಆಗಿ ಆ ರೂಪ ನಮ್ಮ ಚಿಂತನೆಗೆ ಬರಲಿಕ್ಕೆ ಒಂದು ಮಾಡ್ತೀವಿ. ಇನ್ನೊಂದು ಏನು ಅಂದ್ರೆ, ನಮ್ಮ ಒಬ್ಬೊಬ್ಬರಿಗೇನು ನಾವು ಹುಟ್ಟೋವಾಗ ವಿ ಆರ್ ಬಾರ್ನ್ ಇನ್ ಅ ಪರ್ಟಿಕ್ಯುಲರ್ ನಕ್ಷತ್ರ. ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಒಂದು ಅದಕ್ಕೇನೋ ಒಂದು ಪ್ರಯೋಜನ ಇದೆ ಆ ದಟ್ ಪರ್ಟಿಕ್ಯುಲರ್ ನಕ್ಷತ್ರ. ನಕ್ಷತ್ರ ಇಸ್ ಜಡ. ನಕ್ಷತ್ರದ ಅಭಿಮಾನಿಗಳು ನಮ್ಮ ಜೀವನದಲ್ಲಿ ಒಂದು ಪ್ರಭಾವ, ಅವ್ರ ಪ್ರಭಾವ ಇರುತ್ತೆ. ಅದಕ್ಕೆ ಹುಟ್ಟೋವಾಗಲೂ ಒಂದು ನಕ್ಷತ್ರ ನಾಮ ಅಂತ ಒಂದು ಕೊಡ್ತಾರೆ ನಮ್ಗೆ ನಾಮಕರಣದಲ್ಲಿ. ಸೊ ಈ ಇಫೆಕ್ಟ್ ಇರುತ್ತೆ. ಸೊ ಈ ನಕ್ಷತ್ರಗಳು ಎಲ್ಲಿ ಇದೆ, ಯಾವುದನ್ನ ಆಧಾರ ಪಟ್ಟಿದೆ ಅಂತ ನಾವು ತಿಳ್ಕೋಬೇಕು. ಅದು ಯಾವ ರೂಪ, ಜನರಲ್ ಆಗ ಉತ್ತರಾಯಣ ದಕ್ಷಿಣಾಯನ ಇವಾಗ ನೋಡಾಯ್ತು, ಸ್ಪೆಸಿಫಿಕ್ ಆಗಿ ಎಲ್ಲಿ ಇದೆ ಆ ನಮಗೆ ಮೂಲ, ಅದು ಆಧಾರ ಎಲ್ಲಿ ಇದೆ ಅಂತ ತಿಳ್ಕೊಂಡು ಅದನ್ನ ನಾವು ಚಿಂತನೆ ಮಾಡಿದ್ರೆ, ಈ ಸಂಧ್ಯಾಕಾಲದಲ್ಲಿ ಚಿಂತನೆ ಮಾಡಿದ್ರೆ ನಮಗೆ ಬರುವಂತಹ ದುರಿತಗಳು ಹೊರಟೋಗುತ್ತೆ ನಮಗೆ. ಸೊ ಆ ಕಾರಣದಿಂದಲೂ ಚಿಂತನೆ ಮಾಡಬೇಕು. ಇನ್ನೊಂದು, ಈ ನಕ್ಷತ್ರಗಳಿಗೆಲ್ಲ ಇವನು ಆಧಾರ, ಯಾವ್ಯಾವ ಅಂಗದಲ್ಲಿ ಯಾವ್ಯಾವುದು ಆಧಾರವಾಗಿದೆ ಅಂತ ತಿಳ್ಕೊಳ್ಳುವುದು, ದಟ್ ಈಸ್ ಆಲ್ಸೋ ಎ ಪರ್ಪಸ್. ಸೊ ಇಲ್ಲಿ ನಾವು ಇದನ್ನ ಹೇಗೆ ಚಿಂತನೆ ಮಾಡಬೇಕಂದ್ರೆ, ಇಲ್ಲಿ ಕಟ್ ಆಫ್ ನಾನು ಹೇಳಿದಂಗೆ ಪುನರ್ವಸು ಪುಷ್ಯ ಆಗತ್ತೆ. ಪುನರ್ವಸು ಪುಷ್ಯನನ್ನ ಎರಡು ಕಾರ್ನರ್ಸ್ಲಿ ಹಾಕ್ಕೊಳ್ಳಿ. ಪುನರ್ವಸು ಪುಷ್ಯವನ್ನ ಪುನರ್ವಸು ಪುಷ್ಯ. ಸೊ ಇಲ್ಲಿ ಪುನರ್ವಸು ಐಟೋಲ್ಡ್, ಪುನರ್ವಸು ಅಂಬೋದು ಇಟ್ ಈಸ್ ರೈಟ್ ಸೈಡ್ಲಿ ಬರುವಂತದ್ದು ಅಂತ ಹೇಳಿದೆ. ಪುನರ್ವಸು ರೈಟ್ ಸೈಡ್ಲಿ ಬರುತ್ತೆ, ಫಸ್ಟ್ ಸೆವೆನ್ಲಿ ಬರುತ್ತೆ. ಸೆವೆಂತ್ ಲಾಸ್ಟ್ ಒನ್, ಫಸ್ಟ್ ಸೆವೆನ್ ತಗೊಂಡ ದ ಸೆವೆಂತ್ ಒನ್ ಹಾಕಿದೆ ನೋಡಿ, ಅದು ಪುನರ್ವಸು ಆಗತ್ತೆ. ನೆಕ್ಸ್ಟ್ 8th ಒನ್ ಇಸ್ ಪುಷ್ಯ ಆಗತ್ತೆ. ಇದು ಎರಡನ್ನ ಎರಡು ಪಾಯಿಂಟ್ ತರ ನೀವು ಇಟ್ಕೋಬೇಕು, ಎರಡು ಪಾಯಿಂಟ್ ತರ ಇಟ್ಕೊಂಡು. ಸೊ ಹೇಗಾಗತ್ತೆ ಅಂದ್ರೆ, ಒಂದು ಪಿಕ್ಚರ್ ಹಾಕ್ಕೊಳ್ಳಿ, ಇಲ್ಲಿಂದ ಈ ಸೆವೆನ್ ಏಟ್ ಹತ್ರ ಹಾಕೊಂಡ್ರೆ ದೇ ಆರ್ ಕನೆಕ್ಟ್. ದೆನ್ ಏನಾಗತ್ತೆ, ಸೆವೆನ್ ಅಂಡ್ ಏಟ್, ಸೆವೆನ್ ಎಂಬುದು ರೈಟ್ ಬಂದ್ರೆ 8 ಎಂಬುದು ಲೆಫ್ಟ್ ಬರತ್ತೆ. ನೆಕ್ಸ್ಟ್ ಏನ್ ಕನೆಕ್ಷನ್ ಅಂದ್ರೆ, ಸೆವೆನ್ಗೆ ಮುಂಚೆ ಇರೋದು 6. ಸೊ ಯು ಗೋ ಇನ್ ರಿವರ್ಸ್ ಡಿರೆಕ್ಷನ್. ಈ ತರ ಉತ್ತರಾಯಣಕ್ಕೆ ಬರುವಾಗ ಯು ಗೋ ಲೈಕ್ 7, 6, 5, 4 ಹಾಗೆ ಹೋಗ್ತೀರಾ. ದಕ್ಷಿಣಾಯನಕ್ಕೆ ಬರುವಾಗ 8 ಆದ ಮೇಲೆ 9, 10, 11 ಹಾಗೆ ಹೋಗ್ತೀರಾ. ಸೊ ಏನಾಗತ್ತೆ ಇಲ್ಲಿ, ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್, ಪುನರ್ವಸು ಪುಷ್ಯ 7 and 8 ಮಾಡಿದ್ದೀವಿ. ಸೊ ಈ 7 ಪುನರ್ವಸು ಇದೆ ನೋಡಿ, ಅದು ಪುನರ್ವಸು ಬಂದು ಎಲ್ಲಿ ಇದೆ ಅಂದ್ರೆ, ಈ ಸೊಂಟ ಪ್ರದೇಶದಲ್ಲಿ, ರೈಟ್ ಸೈಡ್ ಸೊಂಟ ಅಂದ್ರೆ ಹಿಪ್ ಆರ್ ಬ್ಯಾಕ್ ಸೈಡ್ ಆಫ್ ದ ಹಿಪ್, ಅದು ಬಂದು ಪುನರ್ವಸು ರೈಟ್ ಸೈಡ್. ಪುಷ್ಯ ಬಂದು ಲೆಫ್ಟ್ ಸೈಡ್ ಆಗತ್ತೆ. ದೆನ್ ನೆಕ್ಸ್ಟ್ ಏನ್ ತಗೊಂಡಿದ್ದಾರೆ, ಸೊಂಟ ಆಯ್ತು. ದೇವರ ಸೊಂಟದಲ್ಲಿ ಎರಡು ಕಡೆ ಲೆಫ್ಟ್ ಅಂಡ್ ರೈಟ್ಗೆ ಯಾವುದು ಎಲ್ಲಿ ಇದೆ ಅಂತ ಒಂದು ಚಿಂತನೆ. ಅದು ಆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಹೇಳಿ, ಪುನರ್ವಸು ಆದ ಮೇಲೆ ಅದು ಹತ್ರ ಇರೋ ದ 6th ಒನ್ ಇಸ್ ಆರ್ದ್ರ. ಸೊ ಇವಾಗ ಆರ್ದ್ರ ಆಗೇನು ಪುಷ್ಯಕ್ಕೆ ನೆಕ್ಸ್ಟ್, ದಟ್ ಈಸ್ 7, 8 ಫಸ್ಟ್ ತಗೊಂಡಿದ್ದೀವಿ, ಇವಾಗ ಬಂದು 6 and 9 ಆ ತರ ಲೂಪ್, ಆ ತರ ನೀವು ಸರ್ಕಲ್, ಆ ತರ ಸರ್ಕಲ್ ಹಾಕ್ತಾ ಹೋಗುತ್ತ. ಸೊ ಇವಾಗೇನು ಪುನರ್ವಸು ಪುಷ್ಯ ಆದ ಮೇಲೆ ನೆಕ್ಸ್ಟ್ 6th ಒನ್ ಇಸ್ ಆರ್ದ್ರ, 9th ಒನ್ ಇಸ್ ಆಶ್ಲೇಷ ಆಗತ್ತೆ. ಸೊ ಆರ್ದ್ರ ಅಂಡ್ ಆಶ್ಲೇಷ, ಅದಕ್ಕೆ ಕನೆಕ್ಷನ್. ಏನು ಕನೆಕ್ಷನ್, ಹೌದು ಕನೆಕ್ಷನ್ ಹೇಗೆ ಅಂದ್ರೆ, ರೈಟ್ ಅಂಡ್ ಲೆಫ್ಟ್ ಕನೆಕ್ಷನ್. ಆರ್ದ್ರ ಅಂಬೋದು ನಮ್ಮ ಹೈಂಡ್ ಲೆಗ್ ಅಂತ ಹೇಳ್ತಾರೆ, ಕಾಲು, ಮೊಣಕಾಲು ಕೆಳಗಡೆ ಇರುದಲ್ಲ, ಬ್ಯಾಕ್ ಸೈಡ್. ಸೊ ಕಾಲಿಗೆ ರೈಟ್ ಸೈಡ್ ಕಾಲು ಯಾವುದಕ್ಕೆ ಆಧಾರವಾಗಿದೆ ಅಂದ್ರೆ ಆರ್ದ್ರ, ಲೆಫ್ಟ್ ಸೈಡ್ ಹೈಂಡ್ ಲೆಗ್ ಬಂದು ಆಶ್ಲೇಷಕ್ಕೆ ಆಧಾರವಾಗಿದೆ ಅಂತ. ಸೊ ಇದು ಇಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತಾರಂದ್ರೆ, ದ ಲಾಸ್ಟ್ ಒನ್ಗೆ ಹೋಗ್ತಾರೆ. ಏನು ಲಾಸ್ಟ್ ಒನ್? ಜಸ್ಟ್ ಲೈಕ್ ಹೌ ಪುಷ್ಯ ಪುನರ್ವಸು ಪುಷ್ಯ ಹೇಗೆ ಒಂದು ಪಾಯಿಂಟ್ ಇದೆಯೋ, ಅನದರ್ ಕನೆಕ್ಟಿಂಗ್ ಪಾಯಿಂಟ್ ಬಂದು ಏನಿದೆ ಅಂದ್ರೆ, ನೀವು ನೋಡಿದ್ರೆ 21 and 22, ಬಿಕಾಸ್ ಕನೆಕ್ಷನ್ ಇಟ್ಸ್ ಅಟ್ ಬೋತ್ ದ ಸೈಡ್ಸ್. ಸರ್ಕಲ್ ತರ ಹಾಕೊಂಡ್ರೆ, ಆ ಉತ್ತರಾಯಣ ದಕ್ಷಿಣಾಯನ ಅಂತ ಹಾಕೊಂಡ್ರೆ, ದೆ ಮೀಟ್ ಅಟ್ 2 points, ಬಿಗಿನಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್. ಉತ್ತರಾಯಣ ಸ್ಟಾರ್ಟ್ ಆಗೋದು, ಉತ್ತರಾಯಣ ಎಂಡ್ ಆಗೋದು, ದಕ್ಷಿಣಾಯನ ಸ್ಟಾರ್ಟ್ ಆಗೋದು, ದಕ್ಷಿಣಾಯನ ಎಂಡ್ ಆಗೋದು. ಸೊ ಯು ಬೇಸಿಕಲಿ ಗೆಟ್ ಟೂ ಪಾಯಿಂಟ್ಸ್ ಲೆಫ್ಟ್ ಅಂಡ್ ರೈಟ್ ಸೈಡ್. ಸೊ ನಾವು ಇವಾಗ ನೋಡಿದ್ದು ಪುನರ್ವಸು ಪುಷ್ಯ ನೋಡಿದ್ದೇವೆ. ಪುಷ್ಯ ಈಸ್ ದ ಸ್ಟಾರ್ಟಿಂಗ್ ಆಫ್ ದಕ್ಷಿಣಾಯನ, ದಕ್ಷಿಣಾಯನ ಎಂಡ್ ಆಗೋದು ಉತ್ತರಾಷಾಢ ಆಗತ್ತೆ, ಉತ್ತರಾಯಣ ಬಿಗಿನ್ ಆಗೋದು ಅಭಿಜಿತ್ ಆಗತ್ತೆ. ಸೊ ಇವಾಗ ಏನು ಹೇಳ್ತಾ ಇದ್ದಾರಂದ್ರೆ ಆ ಬಿಗಿನಿಂಗ್ ಆಫ್ ಉತ್ತರಾಯಣ ಹೇಳ್ತಾ ಇದ್ದಾರೆ. ಎಂಡ್ ಆಫ್ ದಕ್ಷಿಣಾಯನ, ಬಿಗಿನಿಂಗ್ ಆಫ್ ಉತ್ತರಾಯಣ. ಅದು ಎಲ್ಲಿ ಬರುತ್ತಂದ್ರೆ ಅಭಿಜಿತ್ ಉತ್ತರಾಷಾಢ ಅದರ್ ಸೈಡ್, ಈ ಸೈಡ್ ಹೇಳಿದ್ದಾರೆ ಆ ಸೈಡ್. ಅಭಿಜಿತ್ ಅಂಡ್ ಉತ್ತರಾಷಾಢ ಎಲ್ಲಿ ಇದೆ ಅಂದ್ರೆ ಅಭಿಜಿತ್ ಎಂಬುದು ಮೂಗಿನ ಲೆಫ್ಟ್ ರೈಟ್ ನಾಸ್ಟಲ್ಸ್ ಅಂಡ್ ಲೆಫ್ಟ್ ನಾಸ್ಟಲ್. ಅಭಿಜಿತ್ ಬಂದು ರೈಟ್ ನಾಸ್ಟಲ್ ಇದೆ, ಉತ್ತರಾಷಾಢ ಬಂದು ಲೆಫ್ಟ್ ನಾಸ್ಟಲ್ಸ್ ಇದೆ. ಅದಾದ ಮೇಲೆ ನೆಕ್ಸ್ಟ್ ಅಲ್ಲಿಂದ ಸೇಮ್ ಪ್ಯಾಟರ್ನ್, ಅಲ್ಲಿ ನಾವು ಮಾಡಿದ್ದೀವಿಲ್ಲ ಪುನರ್ವಸು ಪುಷ್ಯ ಆದ ಮೇಲೆ ಆರ್ದ್ರ ಆಶ್ಲೇಷ ಮಾಡಿದ್ದೀವಿ, ಇಲ್ಲಿನು ಹಾಗೆ. ಇಲ್ಲಿ ಏನ್ ಮಾಡೋದು ಅಂದ್ರೆ ಅಭಿಜಿತ್ ಆದ ಮೇಲೆ ಶ್ರವಣ, ಅಭಿಜಿತ್ 22 ಅಂತ ಹಾಕಿದ್ದೀನಿ ನೋಡಿ, 22 ಆದ ಮೇಲೆ 23 ಶ್ರವಣ, ಉತ್ತರಾಷಾಢ 21 ಅಂದ್ರೆ 20. ಸೊ ದ ನೆಕ್ಸ್ಟ್ ನೆಕ್ಸ್ಟ್ ಕನೆಕ್ಷನ್ ಇದು ಏನ್ ಬರುತ್ತೆ ಅಂದ್ರೆ ಶ್ರವಣ ಪೂರ್ವಾಷಾಢ, ದೇ ಬಿಕಮ್ ದ ರೈಟ್ ಅಂಡ್ ಲೆಫ್ಟ್ ಐ. ಆಮೇಲೆ ನೆಕ್ಸ್ಟ್ ಸೆಟ್ ತಗೊಳ್ಳಿ ಅಂದ್ರೆ 22 ಆಯ್ತು, 23 ಆಯ್ತು, ಇವಾಗ 24 ಇಸ್ ಧನಿಷ್ಠ, ಅಲ್ಲಿ ಬಂದು 21 ಆಯ್ತು, 20 ಆಯ್ತು, 19th ಬರುತ್ತೆ, ರೈಟ್, ಯಾ 19. ಸೊ ಧನಿಷ್ಠ ಅಂಡ್ ಮೂಲ ಇದು ಏನಾಗತ್ತೆ ಅಂದ್ರೆ ರೈಟ್ ಇಯರ್ ಅಂಡ್ ಲೆಫ್ಟ್ ಇಯರ್ ಆಗತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಬರೋದು ಬಂತು ನಿಮ್ಗೆ ಜ್ಯೇಷ್ಠ ಅಂಡ್ ಶತಭಿಷ, ರಾದರ್ ಶತಭಿಷ ಅಂಡ್ ಜ್ಯೇಷ್ಠ, ದೇ ಫಾರ್ಮ್ ದ ಶೋಲ್ಡರ್ಗೆ ಆಗತ್ತೆ. ಆಮೇಲೆ ಏನಾಗತ್ತೆ ಅಂದ್ರೆ ದೆನ್ ಇದು ಇಷ್ಟು ತನಕ ಆಯ್ತು, ಇವಾಗ ಎಲ್ಲಿ ಬಂದಿ ಅಂದ್ರೆ ಹಿಪ್ ಆಯ್ತು, ಲೆಗ್ ಕಾಲಾಯ್ತು, ಆಮೇಲೆ ಬಂದು ಮೂಗು ಕಣ್ಣು ಮತ್ತು ಕಿವಿ ಮತ್ತು ಭುಜ ಆಯ್ತು. ಇಷ್ಟು ಆದ ಮೇಲೆ ನೆಕ್ಸ್ಟ್ ಭಾಗ ಏನಿದೆ ಅಂದ್ರೆ ದ ಸೆಂಟ್ರಲ್ ಪೋರ್ಷನ್, ದಟ್ ಈಸ್ ದ ಥೊರಾಸಿಕ್ ಕ್ಯಾವಿಟಿ, ದಟ್ ಈಸ್ ದ ರಿಬ್ಸ್, ಲೆಫ್ಟ್ ಅಂಡ್ ರೈಟ್ ರಿಬ್ಸ್ ಬರುತ್ತೆ. ಇದು ಹೇಗೆ ಬರುತ್ತೆ ಅಂದ್ರೆ ರಿಬ್ ಕೇಜ್ ನಮ್ಗೆ ಗೊತ್ತು, ರಿಬ್ ಕೇಜ್ ಈ ಕಡೆ ಆ ಕಡೆ ಸೆಟ್ ಆಫ್ ಬೋನ್ಸ್ ಇರುತ್ತೆ, ಈ ಕಡೆ ಇಲ್ಲಿ ಕೊಟ್ಟಿರುವಂತದ್ದು ಎಂಟು ಎಂಟಾಗಿ ಇಟ್ಕೊಳ್ತಾರೆ. ಎಲ್ಲಿ ಎಂಟು ಅಂದ್ರೆ ನಾವು ದಕ್ಷಿಣಾಯನ ನಕ್ಷತ್ರದಲ್ಲಿ ವಿಸ ಉತ್ತರಾಷಾಢ ಪೂರ್ವಾಷಾಢ ಮೂಲ ಜ್ಯೇಷ್ಠ ಅಲ್ಲಿ ನಿಲ್ಸಿದ್ದೀವಿ, ಜ್ಯೇಷ್ಠ ಶೋಲ್ಡರ್ ಅಲ್ಲಿ ನಿಲ್ಸಿದ್ದೀವಿ. ಜ್ಯೇಷ್ಠ ಆದ ಮೇಲೆ ದೆನ್ ಯು ಹ್ಯಾವ್ ಅಬೌಟ್ 8 ನಕ್ಷತ್ರಗಳಿದೆ. ಜ್ಯೇಷ್ಠ ಆದ ಮೇಲೆ ಅನುರಾಧದಿಂದ ಇದೆ, ಅನುರಾಧ ನಕ್ಷತ್ರದಿಂದ ಹೋಗ್ಬೇಕು. ಸೊ ಅನುರಾಧದಿಂದ ಒಂದು 8 ನಕ್ಷತ್ರ ನಾವು ಹೋದ್ರೆ ಅದು ಬಂದು ಯು ಹ್ಯಾವ್ ಟು ಕೀಪ್ ಇಟ್ ಆನ್ ದ ಲೆಫ್ಟ್ ಸೈಡ್ಲಿ ಅದನ್ನ ಇಟ್ಕೋಬೇಕು. ಆಮೇಲೆ ರೈಟ್ ಸೈಡ್ಲಿ ದ ಲೆಫ್ಟ್ ರಿಬ್ಲಿ ಬಂದು ಮಖದಿಂದ ಅನುರಾಧ ಅಪ್ ಟು ಅನುರಾಧ ಲೆಫ್ಟ್ ರಿಬ್. ಆಮೇಲೆ ಬಂದು ರೈಟ್ ರಿಬ್ ಬಂದು ಪೂರ್ವಭಾದ್ರ ಟು ಮೃಗಶಿರ ರಿವರ್ಸ್ ಡಿರೆಕ್ಷನ್ಲಿ ಹೋಗ್ಬೇಕದು, ಒಂದಾದ ಮೇಲೆ ಒಂದು ಹೋದ್ರೆ ಅದು ಅದರ್ ಸೈಡ್ ಆಫ್ ದ ರಿಬ್ಗೆ, ಉತ್ತರಾಯಣ ಸೈಡ್ ರೈಟ್ ಸೈಡ್ಗೆ ಅದು ಇಟ್ಕೋಬೇಕು, ಮುಂಚೆ ಹೇಳಿದ್ದು ಲೆಫ್ಟ್ ಸೈಡ್ಗೆ ಬರುತ್ತೆ. ಸೊ ಹೀಗೆ ರಿಬ್ ಕೇಜ್ಲಿ ಉಳಿದ 8 ಅದನ್ನ ರಿಬ್ ಕೇಜಸ್ಲಿ ರಿಬ್ಲಿ ಒಂದು ಥೊರಾಸಿಕ್ ಕ್ಯಾವಿಟಿ ಅಲ್ಲಿ ಇಟ್ಕೋಬೇಕು. ಅದು ಆದ ಮೇಲೆ ನೆಕ್ಸ್ಟ್ ಬರೋದು ಉದರದಲ್ಲಿ ಏನಿದೆ ಅಂತ ಚಿಂತನೆ ಮಾಡಬೇಕು. ಭಗವಂತನ ಉದರದಲ್ಲಿ ಆಕಾಶ ಗಂಗಾ, ಇಲ್ಲಿ ಬರುವಂತ ಗಂಗಾ ಇಲ್ಲ, ಮೂಲ ಗಂಗಾ, ಆಕಾಶ ಗಂಗಾ ಅಂತ ಹೇಳ್ತಾರೆ. ಆಕಾಶ ಗಂಗಾ ಉದರದಲ್ಲಿ ಆಶ್ರಯ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಇಷ್ಟು ಇಷ್ಟು ಆದ್ಮೇಲೆ ಇದು ಬಂದು ನಕ್ಷತ್ರಗಳು ಎಲ್ಲೆಲ್ಲಿ ಯಾವ ಯಾವ ಜಾಗಕ್ಕೆ ಆಧಾರ ಪಟ್ಟಿದೆ ಅಂತ ಇದು ಹೇಳ್ತಾರೆ. ಇದು ಆದ ಮೇಲೆ ನಕ್ಷತ್ರಗಳೆಲ್ಲ ಆದ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅಗಸ್ತ್ಯ ನಕ್ಷತ್ರ ಅಂತ ಒಂದಿದೆ ಅಂತ. ಅಗಸ್ತ್ಯ ನಕ್ಷತ್ರ ಭಗವಂತನ ಆ ಒಂದು ಅಪ್ಪರ್ ಲಿಪ್ಲಿ ಇರೋದು ಅಗಸ್ತ್ಯ ನಕ್ಷತ್ರ, ಕೆಳಗಿನ ಲಿಪ್ಲಿ ಇರೋದು ಯಮ ನಕ್ಷತ್ರ ಅಂತಿದೆ ಅಂತ. ಅದಕ್ಕೆ ಯಮನೂ ಅಲ್ಲಿ ಒಂದು ರೂಪದಿಂದ ಇದ್ದಾನೆ, ಅದು ಕೆಳಗಿನ ತುಟಿಯಲ್ಲಿ ಇದೆ. ಮತ್ತು ಮುಖದಲ್ಲಿ ಏನಿದೆ, ಮುಖದಲ್ಲಿ ಒಂದು ಕುಜ ಇದಾನಂತ, ಮತ್ತು ಉಪಸ್ಥದಲ್ಲಿ ಶನೈಶ್ಚರ ಇದ್ದಾನಂತ, ಆಮೇಲೆ ಬೆನ್ನಿನಲ್ಲಿ ಬೃಹಸ್ಪತಿ ಇದ್ದಾರಂತ, ಉರಸ್ಸಿನಲ್ಲಿ ಸೂರ್ಯ ಇದ್ದಾನಂತ, ಹೊಟ್ಟೆಯಲ್ಲಿ ಶುಕ್ರ ಇದ್ದಾನಂತ. ನಾರಾಯಣ ಎಲ್ಲದಕ್ಕೇನು, ಎಲ್ಲರ ಹೃದಯದಲ್ಲಿನೂ ಮತ್ತು ಈ ಆಕಾರದ ಹೃದಯದಲ್ಲಿನೂ ಮೂಲರೂಪಿ ನಾರಾಯಣ ಇದ್ದಾನಂತ. ಚಂದ್ರ ಮನಸ್ಸಲ್ಲಿ ಇದ್ದಾನಂತ, ನಾಭಿಯಲ್ಲಿ ನಾಭಿ ಹೇಳಾಯ್ತು, ನಾಭಿಯಲ್ಲಿ ಶುಕ್ರ ಹೊಟ್ಟೆ ಅಂತ ಹೇಳಿದೆ, ನಾಭಿಯಲ್ಲಿ ಶುಕ್ರ, ಹೊಟ್ಟೆ ಇಲ್ಲ ಅದು ಉದರ ಇಲ್ಲ, ನಾಭಿಯಲ್ಲಿ ಶುಕ್ರ ಇದ್ದಾನೆ. ಮತ್ತು ಅಶ್ವಿನಿ ದೇವತೆಗಳು ಸ್ತನದಲ್ಲಿ ಇದ್ದಾರಂತ. ಮತ್ತು ಭಗವಂತನ ಆ ಒಂದು ಚೇಳಿನ ಆಕಾರದಲ್ಲಿ ಇರುವಂತಹ ಭಗವಂತನಲ್ಲಿ ಗಾಳಿ ಹೊರಗಡೆ ಒಳಗಡೆ ಹೋಗುತ್ತಂತ, ಅಲ್ಲಿ ಬುಧ ಇದ್ದಾನಂತ, ಪ್ರಾಣಾಪಾನ ಅಂತ ಹೇಳ್ತಾರ. ಮತ್ತು ದೇವರ ಕಂಠದಲ್ಲಿ ರಾಹು ಇದ್ದಾನಂತ. ಮತ್ತು ಕೇತು ಸರ್ವಾಂಗದಲ್ಲಿ ಇದ್ದಾನೆ, ಅಂದ್ರೆ ಕೇತುವಲ್ಲಿ ಎಲ್ಲ ಉಳಿದ ದೇವತೆಗಳೆಲ್ಲ ಇರ್ತಾರೆ ಕೇತುವಿನಲ್ಲಿ, ಸೊ ಅದು ಸರ್ವಾಂಗದಲ್ಲಿ ಇದೆ ಅಂತ ಹೇಳ್ತಾರ. ಸೊ ಹೀಗೆ ನಾವು ಹೀಗೆ ಈ ತರ ಒಂದು ಆಕಾರದಿಂದ ಭಗವಂತ ಶಿಂಶುಮಾರ ರೂಪಿ ಭಗವಂತ ಇದ್ದಾನೆ. ಇವನನ್ನ ನಾವು ಏನು ಮಾಡ್ಬೇಕಂದ್ರೆ, ನಾವು ನಿಂತುಕೊಂಡು ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ತ್ರಿಕಾಲ ಪಾಪ ನಾಶ ಆಗಬೇಕು ಅಂಬೋ ಒಂದು ಉದ್ದೇಶದಿಂದ ಈ ಒಂದು ಈ ಶ್ಲೋಕವನ್ನ ಕೆಳಗೆ ಕೊನೆಯಲ್ಲಿ ಲಾಸ್ಟ್ ಲೈನ್ ಆಗಿ ಹೇಳ್ತಾರೆ. ಈ ಶ್ಲೋಕವನ್ನ ಹೇಳಿ ಅಂತ ಹೇಳ್ತಾರೆ. ನಮೋ ನಮಃ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಅಭಿಧೀಮಹಿ ಅಂತ ಇದೆ, ಅಥವಾ ಧೀಮಹಿ ಅಂತನೂ ಇದೆ. ಸೊ ಇದನ್ನ ಸ್ಮರಣೆ ಮಾಡಬೇಕು. ಮತ್ತು ನಮ್ಗೆ ಎಲ್ಲವೂ ಕಷ್ಟವಾಗಿದ್ರೆ ನಮ್ಗೆ ಶೋಭಾನೆಯಲ್ಲಿ ಇದೆ. ಎಲ್ಲಾರಾಯುಷ್ಯವ ಅಲ್ಲಿನ ಅದೇ ಕಾಲ ನಿಯಾಮಕ ರೂಪ, ಎಲ್ಲಾರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೇನಾನಿವರ ನಿತ್ಯ ಮುತ್ತೈದಿ ಎಂದು ಬಲ್ಲವರನ್ನ ಭಜಿಸುವರು. ನಿತ್ಯ ಮುತ್ತೈದಿತನ ಬರಲಿಕ್ಕೆನೂ ಈ ಶ್ಲೋಕವೇ ಹೇಳ್ತೀವಿ. ಮತ್ತು ಈ ಶಿಂಶುಮಾರ ರೂಪ ಭಗವಂತ ಎಲ್ಲರ ಆಯುಷ್ಯವನ್ನೂ ತೆಗಿತಾನೆ. ಯಾರ ಆಯುಷ್ಯ ಅಂದ್ರೆ ಎಲ್ಲರದು, ಈವನ್ ಮುಖ್ಯ ಪ್ರಾಣ ಆ ಪದವಿಯನ್ನು ತೆಗಿತಾನೆ. ಅವ್ರ ಲಿಂಗದೇಹ ಎಲ್ಲವನ್ನೂ ಅವನು ಲೀಲೆಯಿಂದ ಸಲ್ಲೀಲೆಯಿಂದ ತೆಗಿತಾನೆ. ಅವನಿಗೆ ಅದು ಒಂದು ಕ್ರೀಡಾರೂಪವಾಗಿದ್ದಾನೆ ಅವನಿಗೆ, ಸಲ್ಲೀಲೆಯಿಂದ ತೊಲಗಿಸುವ. ಸೊ ಯಾರೂ ನಿರಂತರ ಇಲ್ಲ, ಈ ಶಿಂಶುಮಾರ ರೂಪ ಭಗವಂತನೇ ಆಶ್ರಯ ಅಂತ ತಿಳ್ಕೊಂಡು ನಾವು ನಮಗೆ ಎಷ್ಟು ಜ್ಞಾಪಕ ಬರುತ್ತೋ, ಎಷ್ಟೆಷ್ಟು ನಮ್ಮ ಮನಸ್ಸಿನಲ್ಲಿ ಇರುತ್ತೋ ಆ ಒಂದು ಧ್ಯಾನ ಈ ಶಿಂಶುಮಾರ ರೂಪ ಭಗವಂತನ ಮಾಡಬೇಕು. ಎಸ್ಪೆಷಲಿ ನೋಡಿ, ಇದನ್ನ ವಿಶೇಷವಾಗಿ ನಮ್ಗೆ ಒಂದ್ ದಿನಾಗ್ಲೂ ಒಂದು ಸಾಯಂಕಾಲ ಮಾಡಕ್ಕಾಗತ್ತೋ ಇಲ್ಲವೋ, ಅಟ್ಲೀಸ್ಟ್ ನಮ್ಗೆ ನಮ್ಮ ಜನ್ಮ ನಕ್ಷತ್ರ ವರ್ಷಕ್ಕೆ ಒಂದ್ಸತಿ ಮಾಡಬೇಕು. ಮತ್ತು ಈ ಒಂದು ಷಷ್ಠಿ ಪೂರ್ತಿ ಆಗತ್ತಲ್ಲ 60 ಇಯರ್ಸ್, ದಟ್ ಇಸ್ ಒನ್ ಸೈಕಲ್ ಎಂಡಿಂಗ್, ಸಂಧಿ ಕಾಲ, ಒಂದು ಸೈಕಲ್ ಎಂಡ ಆಗತ್ತೆ 60 ಇಯರ್ಸ್. ಆವಾಗ ವಿಶೇಷವಾಗ ಶಿಂಶುಮಾರ ರೂಪ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಕಾಲ ನಿಯಾಮಕ ರೂಪ, ಬಿಕಾಸ್ ಕಾಲ ಎವ್ರಿಥಿಂಗ್ ಇಸ್ ಕಾಲ, ಕಾಲ ಇಲ್ಲದ ಜಾಗೇನೇ ಇಲ್ಲ. ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್, ಇಂಪಾರ್ಟೆಂಟ್ ಪಾಯಿಂಟ್ಲಿ ಈ ವಿಶೇಷವಾಗಿ ಈ ಶಿಂಶುಮಾರ ರೂಪ ಭಗವಂತ ಶ್ಲೋಕ ಮಾಡ್ತಾರ. ಅಥವಾ ನಮಗೆ ಶೋಭಾನೆ ಇಲ್ಲ, ಅದಕ್ಕೆ ವಾದಿರಾಜರು ಶೋಭಾನೆಯಲ್ಲಿ ಇದನ್ನ ಕೊಟ್ಟಿದ್ದಾರೆ. ನಾವು ಇದು ಹೇಳುವ ಮೂಲಕವಾಗ ಶಿಂಶುಮಾರ ರೂಪ ಭಗವಂತನ ಜ್ಞಾಪಕ ಬರುತ್ತೆ. ಈ ಒಂದು ಜ್ಞಾಪಕ ಬಂದಾಗ ಕಾಲ ನಿಯಾಮಕ, ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಅಂತ ದಿವು ಅವನು ಕ್ರೀಡೆಯಿಂದ ಎಲ್ಲವೂ ಮಾಡ್ತಾನೆ, ಎಲ್ಲವೂ ಕೊಡಬಲ್ಲ ಅಂಬೋದನ್ನ ಹೇಳ್ತಾರೆ. ಅದನ್ನ ಸ್ಮರಣೆ ಮಾಡಿದ್ರೆ ನಮ್ಗೆ ನಮ್ಮ ಆಯುಷ್ಯ, ಎಲ್ಲರೂ ಆಯುಷ್ ಇರುತ್ತೆ, ಎಲ್ಲರ ಆಯುಷ್ಯ ಹೋಗುತ್ತೆ, ಬಟ್ ದಟ್ ವಿಲ್ ಮೀನಿಂಗ್ ಫುಲ್ ಆಗ ಸಾಧನೆ ಇಂದ ನಡೆಯುವಂತೆ ಮಾಡಿಸ್ತಾನೆ ಭಗವಂತ ಅಂತ ಹೇಳ್ತಾ ಇದನ್ನ ಜಸ್ಟ್ ಎಲ್ಲರಿಗೆ ಮಂಗಳ ಆಗಲಿ ಅಂತ ಹೇಳ್ತಾ ಕನ್ಕ್ಲೂಡ್ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು.